ಆಮೇಲೆ ಬ್ರಹ್ಮಣೋ ಲಕ್ಷಣ ಮಹ, ಆ ಬ್ರಹ್ಮ ಅಂದರೆ ಯಾರು, ಅವರ ಲಕ್ಷಣ ಏನು ಅಂತ ಕೇಳಿದರೆ ಹೇಳಿದರು, ಓಂ ಜನ್ಮಾದಿಶೇತಃ ಓಂ ಅಸ್ಯ ಜಗತಃ, ಈ ಜಗತ್ತಿಗೆ ಜನ್ಮಾದಿ ಜನ್ಮ ಮೊದಲಾದವುಗಳೆಲ್ಲ ಯಾರಿಂದ ಆಗ್ತಾ ಇವೆಯೋ ಅವನೇ ಬ್ರಹ್ಮ, ಅವನೇ ವಿಷ್ಣು, ಅವನನ್ನು ನಾವು ಜಿಜ್ಞಾಸೆ ಮಾಡಬೇಕು, ಶ್ರವಣ ಮನನ ನಿಧ್ಯಾಸನಗಳಿಂದ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಅರ್ಥ. ಅದರಿಂದ ಪ್ರಯೋಜನ ಮೋಕ್ಷವೇ ಪ್ರಯೋಜನ ಅಂತ ತಿಳಿಸಿದೆ. ಅದರಲ್ಲಿ ಈ ಜನ್ಮಾದ್ಯಶೇತಃ ಅರ್ಥ ಹೇಳುತ್ತಾ ಸೂತ್ರಕ್ಕೆ, ಇಲ್ಲಿ ಜನ್ಮ ಆದಿ ಆದಿ ಶಬ್ದದಿಂದ ಉಳಿದ ಏಳನ್ನು ತಗೋಬೇಕು, ಒಟ್ಟು ಎಂಟು, ಸೃಷ್ಟಿಯಾದ ಅಷ್ಟಕರ್ತ ಅಂತಾಯಿತು. ಅದಕ್ಕೆ ಆಧಾರವಾಗಿ ಸ್ಕಂದ ಪುರಾಣದ ವಾಕ್ಯವನ್ನು, ಅನೇಕ ವೇದವಾಕ್ಯಗಳನ್ನು ಉಲ್ಲೇಖವನ್ನು ಮಾಡಿದರು. ಯೋನಃ ಪಿತಾ ಚರಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಇತ್ಯಾದಿಯಾಗಿ. ಇಷ್ಟಾದ ಮೇಲೆ ಅತ್ರ ಶುತ್ಯುಕ್ತ ಬ್ರಹ್ಮಣೋ ವಿಷ್ಣುತ್ವ ಸಮರ್ಥನಾದಸ್ತಿ ಶಾಸ್ತ್ರ ಸಂಗತಿ. ಇದರಲ್ಲಿ ಸಂಗತಿ ಸಂಗತಿ ಅದರ ರೆಲೆವೆನ್ಸ್ ಏನು ಅಂತ ಕೇಳಿದರೆ, ಇಲ್ಲಿ ಬ್ರಹ್ಮ ಅಂದರೆ ಯಾರು ಅಂದರೆ ವಿಷ್ಣುವೇ ಇತ ಸಮರ್ಥನೆ ಮಾಡಲಿಕ್ಕೆ ಹೊರಟಿರೋದ್ರಿಂದ ಲಿಂಕ್ ಇದೆ ಅಂತ ಅರ್ಥ. ಯಾವುದೇ ಒಂದು ಮುಂದಿನ ಮಾತಿಗೆ ಹಿಂದಿನ ಮಾತಿಗೂ ಲಿಂಕ್ ಇರಬೇಕು. ಏನು ಲಿಂಕ್ ಅಂದರೆ ಸಂಗತಿ ಅಂದ್ರದೇ ವಿಷಯ ವಿಷಯ ಅಧಿಕರಣಕ್ಕೆ ಐದು ವಿಷಯ ಇರಬೇಕು ಅಂತ ಹೇಳಿದೆ. ಐದು ಲಕ್ಷಣ ಇರಬೇಕು, ಸಂಗತಿ ಇದೆ. ಶ್ರುತ್ತಾದಿ ಸಂಗತಿಸ್ತು ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಇತಿ ಶ್ರುತ್ಯುಕ್ತಂ ಬ್ರಹ್ಮ ಜಿಜ್ಞಾಸ್ಯಂ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ. ಅದನ್ನು ತಿಳಿ, ಅದನ್ನು ಬ್ರಹ್ಮ ಅಂತ ಹೇಳಿದ ಮೇಲೆ ಆ ಬ್ರಹ್ಮ ಯಾರೋ ಅನ್ನೋ ಜಿಜ್ಞಾಸೆ ಬಂತು. ತಾವತ್ತಸ್ಯ ಗುಣಪೂರ್ತಿ ಅಸಿದ್ಯ ಭವೇ ಭೇದಕ ಅಭಾವೇನ ಜಿಜ್ಞಾಸ್ಯತ ನಾನು ಸಂಭವತಿ. ವಿಷ್ಣು ಯಾರು ಅಂತ ಸ್ಪಷ್ಟವಾಗದೆ ಹೋದರೆ ಜಿಜ್ಞಾಸೆ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಬ್ರಹ್ಮ ಯಾರೋ ಮುಂದೆ ತೀರ್ಮಾನ ಮಾಡಬೇಕೀಗ. ತಚ್ಛೃತ್ಯುಕ್ತಂ ಬ್ರಹ್ಮ ಅತ್ರ ವಿಷಯ, ಈ ಅಧಿಕರಣಕ್ಕೆ ವಿಷಯ ಯಾವುದು ಅಂದರೆ ಆ ಶ್ರುತ್ಯುಕ್ತವಾದ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ, ಆ ಬ್ರಹ್ಮನೇ ವಿಷಯ. ಅಂದರೆ ವಿಷಯ ಅಂದ್ರೇನು? ಸಬ್ಜೆಕ್ಟ್ ಆಫ್ ಡಿಸ್ಕಷನ್, ಅದಕ್ಕೆ ವಿಷಯ ಅಂತ ಕರೀತಾರೆ, ಟಾಪಿಕ್ ಆಫ್ ಡಿಸ್ಕಷನ್. ಕಿಂ ವಿಷ್ಣುರುತ ಜೀವ ಇತಿ ಸಂದೇಹ, ವಿಷಯ ಆದಮೇಲೆ ವಿಷಯ, ಸಂಶಯ. ಸಂಶಯ ಅಂದ್ರೇನು? ಕಿಂ ವಿಷ್ಣು ಉತ ಜೀವ ಇತಿ ಸಂದೇಹ, ಇಲ್ಲಿ ವಿಷ್ಣುವು ಅಥವಾ ಜೀವನು ಅಂತ ಪ್ರಶ್ನೆ. ಉಭಯತ್ರಾಪಿ ಬ್ರಹ್ಮಪದ ಪ್ರಯೋಗ ಇವ ಸಂದೇಹ ಬೀಜಂ, ಯಾವಾಗಲೂ ಸಂದೇಹಕ್ಕೊಂದು ರೀಸನ್ ಬೇಸಿಸ್ ಇರಬೇಕು, ಬೇಸ್ಲೆಸ್ ಡೌಟ್ ಮಾಡಬಾರ್ದು, ಡೌಟ್ಗೊಂದು ಬೇಸ್ ಬೇಕು. ಇಲ್ಲಿ ಏನು ಬೇಸ್ ಇದೆ? ಇಲ್ಲಿ ಬ್ರಹ್ಮ ಜಿಜ್ಞಾಸ ಮಾಡು ಅಂತ ಹೇಳಿದರೆ ಬ್ರಹ್ಮ ಅಂದರೆ ವಿಷ್ಣುವೋ ಜೀವನು ಅಂತ ಕೇಳ್ತೀಯಲ್ಲ, ಜೀವ ಅಂತ ವಿಷ್ಣು ಅಂದರೆ ಸರಿ, ಜೀವ ಅಂತ ಹೇಳೋದಕ್ಕೆ ಏನು ಆಧಾರ ಅಂದರೆ ಬ್ರಹ್ಮ ಶಬ್ದವಾಚ್ಯತ್ವ ಜೀವನಿಗೂ ಇದೆ. ಬ್ರಹ್ಮಾಣಿ ಜೀವ ಸರ್ವೇಪಿ, ಮತ್ತು ಬೃಹ ಜಾತಿ ಜೀವ ಕಮಲಾಸರ ಶಬ್ದ ರಾಶಿಷು, ಬೃಹ ಅಂತಕ್ಕಂಥ ಧಾತುವಿಗೆ ಜೀವ ಅಂತ ಒಂದು ಅರ್ಥ ಇದೆ. ಆ ನಮಗೆ ಸಂಶಯ ಬಂತು, ಅದೇ ಬೀಜ ಬೇಸಿಸ್. ಅದು ಇಲ್ಲಿ ಬ್ರಹ್ಮ ಜಿಜ್ಞಾಸ ಅಂದರೆ ಜೀವ ಜಿಜ್ಞಾಸ ಅಂತ ಅರ್ಥನೋ ವಿಷ್ಣು ಜಿಜ್ಞಾಸ ಅಂತಲೂ ಅರ್ಥನೋ ಅಂತ ಸಂದೇಹಕ್ಕೆ ಬೀಜ ಅದು. ಸಂದೇಹ ಸಂದೇಹಕ್ಕೆ ಬೀಜ, ಡೌಟ್ ಬೇಸಿಸ್ ಫಾರ್ ಡೌಟ್, ಇಷ್ಟು ಹೇಳಬೇಕು. ಆಮೇಲೆ ಯದ್ಯಪಿ ಪೂರ್ವಾಧಿಕರಣೆ ವಿಷ್ಣಾವೇವ ಬ್ರಹ್ಮಶಬ್ದೋ ಮುಖ್ಯ ಇತ್ಯುಕ್ತಂ, ಹಿಂದಿನ ಅಧಿಕರಣದಲ್ಲಿ ವಿಷ್ಣುವಿನಲ್ಲೇ ಬ್ರಹ್ಮಶಬ್ದ ಬಂದಿದೆ ಅಂತ ಹೇಳಿದ್ದಾರೆ ಈಗಾಗಲೇ. ತಥಾಪಿ ಸ್ವಕೃತ ವ್ಯಾಖ್ಯಾನ ಸ್ಥಾಪನಾಯ ಭಾಷ್ಯಕಾರೈರೇವ ಉಕ್ತತ್ವಾತ್ ಭವತಿ ಸಂದೇಹ. ಆದರೆ ಭಾಷ್ಯಕಾರರು ಏನು ಮಾಡಿದ್ದಾರೆ, ಈಗ ತಾವು ಹೇಳಿದಂಥ ವ್ಯಾಖ್ಯಾನ ಸ್ಥಾಪನೆಗೋಸ್ಕರ ಕೊಟ್ಟಿದ್ದಾರೆ, ಅದನ್ನು ಇದು ಸ್ವಲ್ಪ ಸಂಶಯ ಉಳ್ಕೊಳ್ಳೋ ಅವಕಾಶ ಇದೆ. ಜೀವ ಏವ ಇದಂ ಬ್ರಹ್ಮ ಇತಿ ಪೂರ್ವಪಕ್ಷ, ಇಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಜೀವನೇ ಅಂಥೇಳಿ ಪೂರ್ವಪಕ್ಷ. ಪೂರ್ವಪಕ್ಷ ಅಂದರೆ ಯಾವಾಗಲೇ ಇರೋದು? ಪೂರ್ವಪಕ್ಷ ಸಿದ್ಧಾಂತ, ಸಿದ್ಧಾಂತಕ್ಕೆ ಆಪೋಸಿಟ್ ಪೂರ್ವಪಕ್ಷ. ಆದರೆ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮದೇ ಸರಿ ಅಂತ ಹೇಳಿದರೆ ಪೂರ್ವಪಕ್ಷ. ಅದು ನಿಮ್ಮದು ಸರಿಯಲ್ಲ ಅಂತ ಉತ್ತರ ಕೊಟ್ಟು ನಾವು ಕೊನೆ ಹೇಳಿದಾಗ ಏನಾಗುತ್ತದೆ? ಸಿದ್ಧಾಂತ, ಪೂರ್ವಪಕ್ಷ ಸಿದ್ಧಾಂತ. ವಾದಿದೆಲ್ಲ ಪ್ರತಿವಾದಿಗಳದೆಲ್ಲ ಪೂರ್ವಪಕ್ಷ, ನಮ್ಮದೆಲ್ಲ ಸಿದ್ಧಾಂತ, ಜ್ಞಾಪಕ ಇರಬೇಕು. ಬೃಹ ಜಾತಿ ಜೀವ ಇತಿ ಬ್ರಹ್ಮಶಬ್ದಸ್ಯ ಜೀವೇ ರೂಢತ್ವಾತ್, ಬೃಹ ಜಾತಿ ಜೀವ ಅಂತಕ್ಕಂಥ ಧಾತುಕೋಶದ ಪ್ರಕಾರ ಬ್ರಹ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ. ಯದ್ಯಪಿ ಬ್ರಹ್ಮಶಬ್ದೋ ವಿಷ್ಣುವು ಪ್ರವರ್ತತೆ, ಈ ಪೂರ್ವಪಕ್ಷ ಏನು ಮಾಡ್ತಾನೆ ಅಂದರೆ ಸಂದೇಹ ಏನು, ಬ್ರಹ್ಮ ಅಂದರೆ ವಿಷ್ಣುವೋ ಜೀವನು ಅಂಥೇಳಿ ಯಾವಾಗಲೂ ಅವನು ಏನಂತ ಕನ್ಕ್ಲೂಡ್ ಮಾಡ್ತಾನೆ, ವಿರುದ್ಧವಾಗಿ ಮಾಡ್ತಾನೆ. ಇಲ್ಲಿ ಜೀವನೇ ಅಂತ ಅರ್ಥ, ವಿಷ್ಣು ಅಂತ ಅರ್ಥ ಅಲ್ವೇ ಅಲ್ಲ. ಸಂದೇಹ ಆಮೇಲೆ ಅವನ ಕನ್ಕ್ಲೂಷನ್, ಅದು ನಾವೇನು ಮಾಡಬೇಕೀಗ, ಜೀವ ಅಲ್ಲೇ ಅಲ್ಲ ವಿಷ್ಣುವೇ ಅಂತ ತೀರ್ಮಾನ. ಅದು ಸಿದ್ಧಾಂತ, ಪ್ರತಿಯೊಂದು ಇದಕ್ಕೂ ಕೂಡ ಇಶ್ಯೂ ಅಂದರೆ ಅಧಿಕರಣದ ವಿಷಯ, ಗೊತ್ತಾಯ್ತಾ? ಆಮೇಲೆ ಡೌಟ್, ಆಮೇಲೆ ಬೇಸಿಸ್ ಫಾರ್ ಡೌಟ್, ಆಮೇಲೆ ಅವನ ಕನ್ಕ್ಲೂಷನ್ ಪೂರ್ವಪಕ್ಷ, ಅದಕ್ಕೆ ಉತ್ತರ ಕೊಟ್ಟರೆ ನಮ್ಮ ಕನ್ಕ್ಲೂಷನ್. ಇಷ್ಟಾದರೆ ಅಧಿಕರಣ ಮುಗೀತು ಅಂತ ಅರ್ಥ. ಅಧಿಕರಣ ಮುಗಿಬೇಕು, ಅಧಿಕರಣ ಐದು ಅಂಗ ಇದ್ದಾಗ ಮಾತ್ರ ಅಧಿಕರಣ. ಇಷ್ಟು ಇರಲಿ, ಒಂದು ಮಿಸ್ ಆದರೂ ಏನಲ್ಲ ಅದು ಅಧಿಕರಣ ಅಂತ ಕರೆಯೋದಿಲ್ಲ. ಅದು ಬೃಹಾ ಜಾತಿ ಜೀವೇತಿ ಬ್ರಹ್ಮಶಬ್ದಸ್ಯ ಜೀವೇ ಪ್ರೌಢತ್ವಾತ್ ಯದ್ಯಪಿ ಬ್ರಹ್ಮಶಬ್ದೋ ವಿಷ್ಣೌ ಪ್ರವರ್ತತೆ ತಥಾಪಿ ತಸ್ಯ ತತ್ರ ಯೋಗೇನೇವ ಪ್ರವೃತ್ತೇಹೇ. ನೀವು ಹೇಳ್ಬೋದು ಬ್ರಹ್ಮಶಬ್ದ ವಿಷ್ಣು ಅಂತ ಅರ್ಥ ಇದೆ ಅಂಥೇಳಿ, ಆದರೂ ಕೂಡ ಅದು ಮುಖ್ಯಾರ್ಥ ಅಲ್ಲ. ಬೃಹಂತೋ ಹಿ ಅಸ್ಮಿನ್ ಗುಣ ಅಂತ ಏನೋ ಮಾಡಿಕೊಂಡು ಸೇರಿಸ್ತೀರಿ. ಯೋಗ ಅಂದ್ರೇನೋ, ಅವಯವ ವೃತ್ತಿ ಯೋಗ. ಒಂದು ಶಬ್ದವನ್ನು ಒಡೆದಾಗ ಬರೋ ಅರ್ಥಕ್ಕೆ ಯೋಗ ಅಂತ ಕರೀತಾರೆ. ಫಸ್ಟ್ ಕಂಡ ಮೀನಿಂಗ್ ಏನು ರೂಢಿ ಅದು. ಪಂಕಜ ನೋಡಿದ ತಕ್ಷಣ ಅರ್ಥ ಬಂತು, ಕಮಲ ಅಂತ ರೂಢಿ ಅದು, ಗೊತ್ತಾಯ್ತಾ. ಒಡೆದು ಹೇಳಿದಾಗ ಬಂದರೆ ಏನದು ಯೋಗ, ನೆನಪಿರಬೇಕು. ನೀವು ಯೋಗ ದೃಷ್ಟಿ ಯೋಗಿಕವಾದ ಅರ್ಥವನ್ನು ನೀವು ವಿಷ್ಣು ಪರ ಮಾಡಲಿಕ್ಕೆ ಹೊರಟಿದ್ದೀರಿ ಬ್ರಹ್ಮಶಬ್ದಕ್ಕೆ. ನಾವು ಬ್ರಹ್ಮಾಜಿ ಕೊಟ್ಟಿದ್ದೀವಿ ಅಂತ ಡೈರೆಕ್ಟಾಗಿ ಹೇಳ್ತೀವಿ. ನಮ್ಮದೇ ಭಾರಿ ಸ್ಟ್ರಾಂಗ್ ಆಯಿತು ಅಂತ ಅವನು ವಾದ. ರೂಢಿ ಯೋಗ ಯೋಶ್ಚ ರೂಢೇರೇವ ಬಲವತ್ವಾತ್ ನಿಯಮ ಇದು. ರೂಢಿ ಮತ್ತು ಯೋಗಗಳಿಗೆ ಕ್ಲ್ಯಾಶ್ ಬಂದಾಗ ಯಾವುದಾದ್ರಲ್ಲಿ ಬಲವತ್ತರವಾದದ್ದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದರೆ ರೂಢಿನೇ ಶ್ರೇಷ್ಠ. ಅದು ಹೇಳಲಿಲ್ಲ, ಪಂಕಜ ಶಬ್ದಕ್ಕೆ ಕಮಲ ಅಂತಲೂ ಅರ್ಥ, ಮತ್ತು ಕಪ್ಪೆ ಅಂತಲೂ ಅರ್ಥ. ಆದರೆ ಕಪ್ಪೆ ಅನ್ನೋ ಅರ್ಥ ಯಾವಾಗ ಬರುತ್ತೆ? ಯೋಗ ಒಡೆದಾಗ ಬರುತ್ತೆ, ಸುಮ್ಮನೆ ಬರೋದಿಲ್ಲ. ಪಂಕಜ ಕಮಲ ಅಂಬಾರ್ಥ ನೋಡಿದ ತಕ್ಷಣ ಬರುತ್ತೆ. ಸೊ ಇಲ್ಲಿ ಪಂಕಜ ಮಾನಯ ಅಂತ ಹೇಳಿದರೆ ಕಪ್ಪೆ ತೋಂಬ ಅಂತ ಅರ್ಥನೋ, ಕಮಲದ ಹೂ ತೋಂಬ ಅಂತ ಅರ್ಥನೋ? ಕಮಲದ ಹೂ ಅಂತ ಯಾತಕ್ಕೆ? ರೂಢಿ. ರೂಢಿ ಮತ್ತು ಯೋಗದಲ್ಲಿ ಯಾವುದು ಪ್ರಬಲ? ರೂಢಿ ಪ್ರಬಲ. ಇವೆಲ್ಲ ತಿಳ್ಕೊಂಡಿರ್ಬೇಕು, ಯಾವುದಕ್ಕೆ ಯಾವುದಕ್ಕೆ ಯಾವುದು ಡಾಮಿನೇಟ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್, ಆದರೆ ನಾವು ಯೋಗ ಪ್ರಬಲ ಮಾಡ್ಬೋದು ಯಾವಾಗ? ರೂಢಿಗೆ ಬಾಧಕ ಬಂದರೆ. ರೂಢಿಗೆ ಬಾಧಕ ಬಂದರೆ ಅವಾಗ ಮಾಡಬೇಕು. ನಚ ರೂಢಿ ಯೋಗ ಯೋಚನೆ ರೂಢೇರೇವ ಬಲವತ್ವ ಜೀವವಾಚಿತ್ವವೇವ ಮುಖ್ಯಂ. ಅದಕ್ಕೆ ಜೀವವಾಚಿತ್ವವೇ ಮುಖ್ಯ ಅಂತ ಅವನು ವಾದ. ನಚ ರೂಢಿ ಪರಿತ್ಯಾಗೇನ ಯೋಗಾಂಗೀಕಾರೋ ಯುಕ್ತ. ರೂಢಾರ್ಥವನ್ನು ಬಿಟ್ಟು ಯೋಗಾರ್ಥವನ್ನು ಮಾಡೋದು ಎಂದು ಸರಿಯಲ್ಲ. ಬಾಧಕಂ ವಿನಾ ಮುಖ್ಯ ಮುಖ್ಯಾರ್ಥ ತ್ಯಾಗ ಅಯೋಗಾತ್. ನಮಗೆ ತಿಳಿಸ್ತಾರೆ ಮಾತನ್ನು ನಮಗೆ. ಬಾಧಕಂ ವಿನಃ ಮುಖ್ಯಾರ್ಥ ತ್ಯಾಗ ಅಯೋಗಾತ್. ಬಾಧಕ ಬರದ ಹೊರತು ಮುಖ್ಯಾರ್ಥವನ್ನು ಯಾವಾಗಲೂ ಕೂಡ ಕೈಬಿಡಕೂಡದು ಅಂತ ನಿಯಮವು. ನಚ್ಚ ರೂಢಿ ಪರಿತ್ಯಾಗ. ಉದಾಹರಣೆಗೆ ಪಂಕಜಾನಿ ಬಹುವಸ್ಸಂತಿ, ಗೊತ್ತಾಯ್ತಾ, ತೇಷಾಂ ಛೇದ ವರ್ತತೆ. ಅಲ್ಲೆಲ್ಲ ತುಂಡು ತುಂಡು ಮಾಡಿ ಹಾಕಿ ಕತ್ತರಿಸಿ ಕತ್ತರಿಸಿ ಹಾಕ್ತಿದ್ದಾರೆ ಅಂತೇಳಿ. ಕಮಲದೂವನ್ನು ಕತ್ತರಿಸೋದಿಲ್ಲ, ಆದ್ದರಿಂದ ಪಂಕಜಾದ್ರೆ ಏನು ಮಾಡಬೇಕಾಗ? ಏನು ಮಾಡಬೇಕಾಗ? ಕಪ್ಪೆ ಅಂತ ಮಾಡಬೇಕು. ಯಾಕೆ ಕಮಲದೂವ ಕತ್ತರಿಸ್ತಾರೆ, ಪೂಜೆ ಪೂಜ್ಯವಾದದ್ದು. ಮದ್ದು ಕತ್ತರಿಸಾಗಿಲ್ಲ, ದೇವರು ಅರ್ಪಿಸಬೇಕು. ಆಮೇಲೆ ಕತ್ತರಿಸಾಗಿಲ್ಲ ನಿರ್ಮಾಲ್ಯ, ಮೊದಲು ಪೂಜೆಗೋಸ್ಕರ ಇಟ್ಟರಿಂದ ಭಾರಿ ಪವಿತ್ರ ನೋಡಬೇಕು. ಆಮೇಲೆ ನಿರ್ಮಾಲ್ಯ ಮತ್ತೆ ಪವಿತ್ರ ನೋಡಬೇಕು. ಆ ಛೇದನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ಪಂಕಜಗಳ ಕೈಕಾಲು ಕತ್ತರಿಸ್ತಾರೆ ಅಂತ ಹೇಳಿಬಿಟ್ಟ, ಕಮಲ ಕೈಕಾಲಲ್ಲಿ ಇರ್ತಾವೆ, ಆದ್ದರಿಂದ ಏನು ಹೇಳಬೇಕು ಅದಕ್ಕೆ? ಕಪ್ಪೆ ಅಂತಲೇ ಅರ್ಥ ಹೇಳು. ಬಾಟ್ನೆ ಇದ್ರಲ್ಲಿ ಮಾಡ್ತೀವಿ, ಜ್ವಾಲಜಲ್ಲಿ ಮಾಡ್ತಾರಲ್ಲ ಆಟ ಇತ್ತು, ಆ ಅರ್ಥ ಮಾಡಿಕೊಟ್ರೆ ಡಿಸೆಕ್ಷನ್ ನಂಬರ್ ಅರ್ಥನ ಉಪಯೋಗಿಸ್ತಾರೆ. ಅದು ಬಾಧಕ ಬರಬೇಕು ಕೊಟ್ಟಿನ ಮೇಲೆ. ಅಲ್ಲಿ ಅಂತೂ ಬಂತಲ್ಲ ಮುಖ್ಯಾರ್ಥ ಪಾದವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಬೇಕಾದ್ರೆ, ಗಂಗಾಯಾಮ್ ಘೋಷ, ಗಂಗಾ ಪ್ರವಾಹದ ಹಳ್ಳಿ ಆಗಿರುತ್ತೆ ಬಾಧಕ, ಅದಕ್ಕೋಸ್ಕರ ಏನು ಮಾಡಿದ್ರೆ ತೀರಾ ಅಂತ ಅರ್ಥ ಮಾಡಿದ್ರು ಬಾಧಕ ಅಂದರೆ ಹಾಗೆ. ಮತ್ತು ಒಟ್ಟು ಸಿಂಹ ಅಂದ್ಬಿಟ್ರು, ಒಟ್ಟು ಸಿಂಹ, ಒಟ್ಟು ಸಿಂಹ ಹೇಗಾಗ್ತಾನೆ? ಒಟ್ಟು ಒಟ್ಟುವೇ ಸಿಂಹ ಸಿಂಹನೇ. ಅಲ್ಲಿ ಏನು ಕಾರಣ ಇದೆ? ಈಗ ಮುಖ್ಯಾರ್ಥ ಅಲ್ಲ ಅದು, ಮುಖ್ಯಾರ್ಥದಲ್ಲಿ ಒಟ್ಟು ಸಿಂಹ ಅಲ್ಲ, ವಾಯು ಪರಾಕ್ರಮೇ ಅಷ್ಟೇ ಅರ್ಥ. ಇದು ಗೌಣಾರ್ಥ. ಮತ್ತೆ ಇದು ಅನೇಕ ಅರ್ಥ. ಮುಖ್ಯಾರ್ಥವನ್ನು ತ್ಯಾಗ ಮಾಡದ ಹೊರತು ಬೇರೆ ಅರ್ಥ ಮಾಡಬಾರ್ದು. ಮುಖ್ಯಾರ್ಥ ತ್ಯಾಗ ಮಾಡೋದಕ್ಕೆ ಯಾವಾಗಲೂ ಏನು ಬರಬೇಕು? ಬಾಧಕ ಬರಬೇಕು. ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು. ವಿಷ್ಣು ಕೂಡ ಇಲ್ಲೇನು ಬಾಧಕ ಇದೆ ನೋಡಿ ಅಂತ ಕೇಳ್ತಾನೆ. ಬಾಧಕಮಿನ ಮುಖ್ಯಾರ್ಥ ತ್ಯಾಗ ಅಯೋಗ ನಚಾತ್ರ ತಾದೃಶಂ ಬಾಧಕಮಸ್ತಿ. ಇಲ್ಲೇನು ಬಾಧಕ ಇಲ್ಲ. ಜೀವ ಅನ್ನರ್ಥ ಬಿಟ್ಟು ಬ್ರಹ್ಮ ಅನ್ನರ್ಥ ತೊಳೋದಕ್ಕೆ ಏನೂ ಬಾಧಕ ಬರ ಇಲ್ಲ. ತಸ್ಮಾತ್ ಆದ್ದರಿಂದ ಜೀವ ಏವ ಇದಂ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಅಥಾತೋ ಜೀವ ಜಿಜ್ಞಾಸ ಅಂತಲೇ ಅರ್ಥ. ತಸ್ಯಜ ಸ್ವಪ್ರಕಾಶತ್ವೇನ ಅಸಂದಿಗ್ಧತ್ವಾತ್ ಜಿಜ್ಞಾಸ್ಯ ಅಜಿಜ್ಞಾಸ್ಯತ. ಹ್ಞೂ ಆಯ್ತಪ್ಪ, ಅದನ್ನೇ ಮಾಡೋಣ ಅಂದರೆ ಅದನ್ನೇನು ರೀ ಮಾಡೋದು? ಜೀವ ನಾವೇ, ನಮಗೆ ನಾವೇ ಪ್ರಪ್ರಕಾಶ. ಅದನ್ನೇನು ಮಾಡೋದು? ಬ್ರಹ್ಮಸೂತ್ರ ಎಲ್ಲ ವೇಸ್ಟ್ ಅದು ತೊಗೊಂಡ್ವಿ. ಬ್ರಹ್ಮಶಾಸ್ತ್ರ ಏನದು? ವ್ಯರ್ಥಶಾಸ್ತ್ರ ಅಂಥೇಳಿ ಆರೋಪ ಮಾಡ್ತಾರೆ. ಅದೇ ಅಥ ಸಿದ್ಧಾಂತ ಯತ್ ಸೂತ್ರಂ ಅವತಾರಯತಿ ಬ್ರಹ್ಮಣ ಇತಿ. ಅದಕ್ಕೆ ಉತ್ತರ ಈಗ ಸಿದ್ಧಾಂತ ಹೇಳ್ತಕ್ಕಂಥ ಸೂತ್ರವನ್ನು ತಿಳಿಸ್ತಾ ಆಚಾರ್ಯರು ಅವತಾರಿಕ ಕೊಡ್ತಾರೆ. ಬ್ರಹ್ಮಣೋ ಲಕ್ಷಣ ವಾಹ. ಇಲ್ಲಿ ಬ್ರಹ್ಮ ಅಂತ ಹೇಳಿದ ಜೀವ ಆಗ ಸಾಧ್ಯತೆಯೇ ಇಲ್ಲ. ಮುಂದೆ ನೋಡಿ ಏನಂತಿದೆ, ಜೀವ ಅಂತಾಗಿದ್ದರೆ ಅವನು ಬದ್ಧ ಅಂತ ಆಗಿಬಿಡೋದು. ಜಗಜ್ಜನ್ಮಾದಿ ಕಾರಣ ಅಂತಿರೋದ್ರಿಂದ ಏನಾಗೋ ಸಾಧ್ಯತೆ ಇಲ್ಲ. ಇಲ್ಲಿ ಜೀವ ಆಗೋ ಸಾಧ್ಯತೆ ಇಲ್ಲ, ವಿಷ್ಣುವೇ ಆಗಬೇಕಾದ್ರಿಂದ ಜೀವ ಅನ್ನೋ ಅರ್ಥ ಮಾಡೋದಕ್ಕೆ ಬಾಧಕ ಬಂತೀಗ. ಏನು ಬಾಧಕ? ಜನ್ಮಾದಿ ಕರ್ತೃತ್ವ ಜೀವನಿಗಿಲ್ಲ, ಅದೇ ಬಾಧಕ. ಆದ್ರಿಂದ ಏನು ಮಾಡಬೇಕಾಯ್ತೀಗ? ಯಾರಲ್ಲಿದೆಯೋ ಅಲ್ಲಿಗೆ ಹೋಗಬೇಕು. ಯಾರಲ್ಲಿದೆ? ಅದು ವಿಷ್ಣುವಿನಲ್ಲಿದೆ. ಅದಕ್ಕೋಸ್ಕರ ವಿಷ್ಣು ಜಿಜ್ಞಾಸ ಅಂತಾಯಿತು. ಮೊದಲಿಂದ ಕೊನೆಯವ್ರಿಗೆ ಇದೇ ಪ್ರಶ್ನೆ. ಅವ್ರ ಪ್ರಶ್ನೆ ಕೇಳೋದು ಉತ್ತರ, ಏನು ಹೇಳಿದ್ರು ಅಲ್ಲ ಅಂತಾರೆ. ಅದು ತಿರುಗಿ ಏನು ಮಾಡ್ಬೇಕು ನಾವು? ಅದಕ್ಕೆ ನೀನು ಹೇಳಿದ್ದು ಅಲ್ಲ ಅಂತ ಉತ್ತರ ಕೊಡಬೇಕು ಅಷ್ಟೇ. ನಿರ್ಭೇದ ಅಥ ಸಿದ್ಧಾಂತ ಯತ್ ಸೂತ್ರ ಅವತಾರ ಇತಿ ಬ್ರಹ್ಮಣ ಇತಿ ನಿರ್ಬಾಧ ರೂಢಿ ಬಲಾತ್ ಜೀವ ಏವೈದಂ ಬ್ರಹ್ಮೇತಿ ಪ್ರಾಪ್ತೇ ತನ್ನಿರಾಕರ್ತು ಜೀವಗ್ರಹಣೆ ಬಾಧಕಂ ಸತ್ಯುಕ್ತಂ. ಜೀವಗ್ರಹಣದಲ್ಲಿ ಬಾಧಕ ಇದೆ, ಜನ್ಮಾದಿ ಕರ್ತೃತ್ವ. ಜಿಜ್ಞಾಸ್ಯ ಬ್ರಹ್ಮಣೋ ಲಕ್ಷಣ ಮಹಾ ಸೂತ್ರಕಾರ ಇತ್ಯರ್ಥ. ನಿರ್ಬಾಧ ರೂಢಿ ಬಲಾತ್ ಜೀವ ಏವ ಇದಂ ಬ್ರಹ್ಮೇತಿ ಪ್ರಾಪ್ತೆ. ಬಾಧಕ ಇಲ್ಲದೆ ಹೋದಾಗ ರೂಢಿರೇ ಶ್ರೇಷ್ಠವಾಗ್ತಾ ಇತ್ತು, ಜೀವನೇ ಬ್ರಹ್ಮ ಅಂತ ಆಗ್ತಾ ಇದ್ದ. ಅದಕ್ಕೇನು ಮಾಡಿದರು? ತ ನಿರಾಕರ್ತು, ಅದರ ಖಂಡನೆ ಮಾಡೋದಕ್ಕೋಸ್ಕರ ಜೀವಗ್ರಹಣೆ ಬಾಧಕಂ ಶ್ರುತ್ಯುಕ್ತಂ. ಜೀವ ಅಂತ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಶ್ರುತಿಯಲ್ಲೇ ಬಾಧಕ ಹಿಡ್ಬಿಟ್ಟಿದ್ದಾರೆ. ಯಥೋವಾ ಇವಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಅದು ಬ್ರಹ್ಮ, ಅದನ್ನು ತಿಳ್ಕೊ ಅಂತ ಹೇಳಿದ ಮೇಲೆ ಇದು ಅದೇ ಬಾಧಕ, ಶ್ರುತ್ಯುಕ್ತವಾದ ಲಕ್ಷಣವೇ ಬಾಧಕ. ಆದಿಪದೋಕ್ತಿ ಸ್ಥಿತಿ ಸಂಹೃತಿ ಯತಃ ತದ್ ಬ್ರಹ್ಮ ಇತಿ ಇತ್ಯಾದಿ ಪ್ರತೀತಿ ನಿರಾಸಾಯ ಸೂತ್ರಂ ಯಥಾವದ್ವ್ಯಾಚೆಷ್ಟೇ ಸೃಷ್ಟಿ ಇತಿ. ಅದು ಮುಗಿತು. ಅಸ್ಯ ಅಂದ್ರೇನು? ಜಗತಃ ಅಂತ ಅರ್ಥ. ಜನ್ಮಾದಿ ಅಸ್ಯ ಯತಃ, ಅಸ್ಯ ಅಂದರೆ ಇದರ ಅಂತ ಅರ್ಥ. ಇದರ ಅಂದ್ರೇನು? ನಮಗೆ ಕಾಡಿಗೆ ಕಾಣುವುದರ. ನಮಗೆ ಕಣ್ಣಿಗೆ ಕಾಣೋದು ಯಾವುದು? ಜಗತ್ತು, ಇಡೀ ಜಗತ್ತು. ಅವು ಪೂರ್ತಿ ಕಣ್ಣಿಗೆ ಕಾಣೋದು ನಮಗೆ. ನಾಲ್ಕು ಜನ ಕಂಡ್ರೆ ಕಣ್ಣಿಗೆ ಕಂಡಾಗಲ್ಲ. ಇಡೀ ಜಗತ್ತೆಲ್ಲ ಏನದು? ಒಂದು ವಸ್ತು. ಅದಕ್ಕೆ ಜನ್ಮಾದಿ ಮಾಡೋನು ಯಾರು? ಅವನೇ ವಿಷ್ಣು. ಇದು ಡೆಫಿನೇಷನ್. ಆದಿ ಪದೋಕ್ತಿ ಸ್ಥಿತಿ ಸಂಪೃತಿ. ಮತ್ತೆ ಶುರು ಮಾಡಿದೆ. ಇರ್ಬೋದು ಬಿಡ್ರಿ, ಆದಿ ಅಂತೇಳಿ ಎಂಟು ಹೇಳಿದ್ರಲ್ಲ, ಸರಿಯಲ್ಲ, ಮೂರೇ ಹೇಳಬೇಕು. ನೀವು ಏನು ಹೇಳಿದ್ರು ವಿರೋಧ ಮಾಡ್ತಾನೋ, ಗೊತ್ತಾಯ್ತಾ? ಹೌದು ಅಂದ್ರೆ ಅಲ್ಲ, ಪ್ರೋಬಶ್ ನೇಚರೇ ಹಾಗೆ. ಹಸರು ದೇವದೇತರೇ ಹಾಗೋ ಹಾಗೆ. ದೇವದೇತರಲ್ಲಿ ವಿರೋಧ ಹೇಗಿತ್ತು? ಟೋಟಲ್ ಎಲ್ಲೆಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ. ಅವರು ಊಟ ಮಾಡೋದ್ರೆ ಮಾಡೋದಿಲ್ಲ ಅಂತಾರೆ, ಮಾಡು ಅಂತ ಹೇಳಿದರೆ ಸಂಧ್ಯಾನೆ ಮಾಡದೆ ಮಾಡ್ತೀರಿ ಅಂತಾರೆ, ಮತ್ತು ಇತರ ತಿಟ್ಟು ಮಾಡೋದಿಲ್ಲ ಅಂತಾರೆ. ಏನು ಒಟ್ಟು ಏನಾದ್ರು ವಿರೋಧ ಮಾಡಲೇಬೇಕು ಅವ್ರು. ಎರಡು ಇಡೋದೆಲ್ಲ ನಾ ತೋಚಿಸಿರ್ತೀರಿ ಅಂತಾರೆ, ಎರಡೇ ಕಿಡ್ದು ಪ್ರಾಣಾವತಿ ತಗೊಳ್ಳೋದಿಲ್ಲ ಅಂತಾರೆ. ಏನು ಮಾಡೋದ್ರು ಮಾಡೋದಿಲ್ಲ ಅಂತಾರೆ. ಅದು ಅಪೋಸಿಟ್ ಟ್ರೆಂಡ್. ಅದು ಅದ್ರ ಪೂರ್ತಿ ಖಂಡನೆ ಮಾಡಬೇಕು. ಆದಾಯಕರ ಪ್ರಶ್ನೆ ಹೇಗಿರ್ತದೋ ಇದು ಇರೋದು ಹಾಗೇನೆ. ಅಶ್ಯ ಆದಿ ಪದೋಕ್ತಿ ಸ್ಥಿತಿ ಸಂಹೃತಿ ಯತಃ ತದ್ ಬ್ರಹ್ಮ ಇತ್ಯಾದಿ ಪ್ರತೀತಿ ರಾಸಾಯ ಸೂತ್ರಂ ಯಥಾವದ್ವಾಚಸ್ತೆ ಸೃಷ್ಟಿ ಇತಿ. ಇಲ್ಲಿ ಸೃಷ್ಟಿ ಒಂದೇ ತಗೊಳ್ಬಾರ್ದು, ಸಂಹಾರ ಸ್ಥಿತಿ ಅಷ್ಟೇ ತಗೊಳ್ಬಾರ್ದು. ಏನು ತಗೋಬೇಕು? ಸೃಷ್ಟ್ಯಾದಿ ಅಷ್ಟಕಂ ಅಸ್ಯ ಜಗತ್ತು ಯಥೋಭವತಿ ತದೇವ ಜಿಜ್ಞಾಸ್ಯಂ ಬ್ರಹ್ಮ ಉಚ್ಯತೆ. ಸೃಷ್ಟಿ ಬದಲಾದ ಎಂಟೂ ಸಹ ಯಾರಿಂದ ಆಗ್ತಾ ಇದೆಯಲ್ಲ, ಅವನೇ ಬ್ರಹ್ಮ, ಅವನು ತಿಳಿಬೇಕು ಅಂತ ಅರ್ಥ. ತಲ್ಲಕ್ಷಣಂಚ ವಿಷ್ಣುವೇವ ಸಂಭವತಿ. ಇನ್ನು ಅನೇಕ ಕಾರಣ ಇದೆ. ಬ್ರಹ್ಮ ಜಿಜ್ಞಾಸೆ ಮಾಡಿದರೆ ಮೋಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಬ್ರಹ್ಮ ಜಿಜ್ಞಾಸೆ ಜೀವ ಜಿಜ್ಞಾಸೆ ಅಂತಾಗಿದ್ದರೆ ಜೀವರು ನಾವೇ, ಆದ್ದರಿಂದ ನಮ್ಮ ವಿಷಯ ನಮಗೆ ಗೊತ್ತಿರೋದ್ರೆ ಶತಿಯರಾಗಿರ್ಬೇಕಾಗಿತ್ತು, ನಮಗಾಗಲೇ ಮೋಕ್ಷ ಆಗಿರಬೇಕಾಗಿತ್ತು. ಎಲ್ಲಾಗಿದೆ ಮೋಕ್ಷ ಆದಮೇಲೆ ತಿಳಿ ರಾಂಗ್ ಅಂತ ಇದೆಯಾ? ಇದು 8 ಕಿಲೋಮೀಟರ್ ಅಂತ ಹಾಕಿದ್ರು, ಬರಲಿಲ್ಲ ಅಂದರೆ ದಾರಿ ತಪ್ಪಿದೆ ಅಂತ ಅರ್ಥ. ಅದು ತಕ್ಕ ಬರಬೇಕಾಗಿತ್ತು. ಅದು ಎಷ್ಟು ದೂರದಲ್ಲಿದೆ ಅಂದಮೇಲೆ, ಅಷ್ಟು ದೂರ ಹೋದ್ಮೇಲೆ ಏನಾಗಬೇಕದು? ವಸ್ತು ಸಿಗಬೇಕು. ಸಿಕ್ಕಿಲ್ಲ ಅಂದರೆ ತಪ್ಪಾಗಿದೆ. ಸೊ ನಾವು ಬ್ರಹ್ಮ ಆಗ ಸಂಭವನೇ ಇಲ್ಲ. ಸ್ಥಿತಿ ಸಂಹೃತಿ ಯತಃ ತದ್ ಬ್ರಹ್ಮ ಇತ್ಯಾದಿ ಯಥೋಭವತಿ ತದೇವ ಸೃಷ್ಟ್ಯಾತಿ ಅಷ್ಟಕಂ ಅಸ್ಯ ಜಗತ್ತೋ ಯಥೋಭವತಿ ತದೇವ ಜಿಜ್ಞಾಸ್ಯಂ ಬ್ರಹ್ಮ. ಅದೇ ಜಿಜ್ಞಾಸ್ಯವಾದ ಬ್ರಹ್ಮ. ತಲ್ಲಕ್ಷಣಂಚ ವಿಷ್ಣುವೇವ ಸಂಭವತಿ. ಈ ಲಕ್ಷಣ ವಿಷ್ಣುವಿನಲ್ಲಿ ಮಾತ್ರ ಬರುತ್ತೆ, ಜೀವನದಲ್ಲಿ ಬರೋದಿಲ್ಲ. ಮತ್ತು ಬ್ರಹ್ಮರುದ್ರ ಇತರ ದೇವತೆಗಳಲ್ಲೂ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಇದು ಸಾಮಾನ್ಯ ಜೀವನಾದ ನಮ್ಮಲ್ಲೂ ಬರೋದಿಲ್ಲ, ಬ್ರಹ್ಮರುದ್ರಾದಿ ದೇವತೆಗಳಲ್ಲೂ ಬರೋದಿಲ್ಲ. ಜೀವನದಲ್ಲಿ ಬರೋದಿಲ್ಲ ಅಂದರೆ ಅವರಲ್ಲಿ ಬರೋದಿಲ್ಲ ಅಂತಲೇ ಅರ್ಥ. ಯಾಕೆ ಅವರೆಲ್ಲ ಕೂಡ ಏನೋ, ಅವರು ಜೀವರೇ. ಆ ರೀತಿಯಲ್ಲಿ ತಲ್ಲಕ್ಷಣಂಚ ವಿಷ್ಣುವೇವ ಸಂಭವತಿ ನ ಜೀವೇ ಅಥೋ ಬ್ರಹ್ಮಶಬ್ದಸ್ಯ ಜೀವೇ ರೂಢತ್ವೇಪಿ. ಹೀಗೆ ಬ್ರಹ್ಮಶಬ್ದಕ್ಕೆ ಜೀವ ಅಂತೊಂದು ಅರ್ಥ ರೂಢಿಯಲ್ಲಿದ್ದರೂ ಕೂಡ ಬಾಧಕ ಸದ್ಭಾವಾತ್, ಈ ಬಾಧಕ ಬಂದಿದ್ದರಿಂದ ತದ್ಬ್ರಹ್ಮೇತಿ ಶ್ರುತ್ಯುಕ್ತಂ ಬ್ರಹ್ಮ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ ಅಂತ ಶ್ರುತ್ಯುಕ್ತವಾದ ಬ್ರಹ್ಮ ವಿಷ್ಣುರೇವ ಇತಿ ಯುಕ್ತ ಯುಕ್ತೈವ ಪ್ರಾಗುಕ್ತ ಜಿಜ್ಞಾಸ ಇತ್ಯರ್ಥ. ಆದ್ದರಿಂದ ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಹೇಳಿತ್ತು, ಸರಿ ಹೋಯಿತು ಅಂತ ಆಯ್ತು. ಈಗ ಇನ್ನು ಕೆಲವು ಪ್ರಶ್ನೆಗಳು, ಉಪ ಪ್ರಶ್ನೆಗಳು, ಗೊತ್ತಾಯ್ತಾ? ಮೇನ್ ಕ್ವಶನ್ನು, ಸಬ್ ಕ್ವಶನ್ಸ್, ಇನ್ನು ಕೆಲವು ಪ್ರಶ್ನೆಗಳು ಬರುತ್ತೆ. ಯದ್ಯಪಿ ವಿಷ್ಣು ಬ್ರಹ್ಮಶಬ್ದೋ ವಿದ್ವದ್ರೂಢಿಯುಕ್ತ ತಥಾಪಿ ಅಭ್ಯುಪಕ್ತಿರೀತಿ ಜ್ಞಾತವ್ಯಂ. ಇಲ್ಲಿ ಒಂದು ನೋಟ್ ಇದು. ಏನು ನೋಟು ಅಂದರೆ, ರೂಢಿಯಲ್ಲಿ ಬ್ರಹ್ಮಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇಲ್ಲ, ಜೀವ ಅಂತ ಅರ್ಥ ಇದೆ. ನಾವು ಬ್ರಹ್ಮ ಅಂತ ಅರ್ಥವನ್ನು ಈ ರೀತಿ ಮಾಡಿದ್ದೇವೆ ಅಂತ ಇಷ್ಟೊತ್ತು ಹೇಳಿದಾಗಾಯಿತು. ಆ್ಯಕ್ಚುಯಲಿ ರೂಢಿ ಎರಡು ವಿಧ, ಸಾಮಾನ್ಯ ಅಗ್ನಿ ರೂಢಿ ಬೇರೆ, ವಿದ್ವದ್ ರೂಢಿ ಬೇರೆ. ವಿದ್ವದ್ ರೂಢಿ ಪ್ರಕಾರ ಬ್ರಹ್ಮ ಅಂತ ಅಷ್ಟು ಏನು ಅರ್ಥ ಆಗುತ್ತೆ ಅವರಿಗೆ? ವಿಷ್ಣು ಅಂತಲೇ ಅರ್ಥ ಆಗುತ್ತೆ. ರೂಢಿ ಕೂಡ ಯಾರಲ್ಲಿದೆ? ವಿಷ್ಣುವಲ್ಲೇ ಇದೆ. ಇದು ಮುಂದಿನ ಪ್ರಶ್ನೆ ಇದೆ. ಯಾತಕ್ಕೆ ಇದ್ರೆ ಫಸ್ಟ್ ಹೇಳಲಿಲ್ಲ ಅಂದರೆ, ಅಜ್ಞಾನಿ ಜೊತೆ ಮಾತಾಡ್ತಿರೋದು, ಪೂರ್ವಪಕ್ಷಿ ಬಾರಿ ಜ್ಞಾನಿ ಅಲ್ಲಲ್ಲ ಅವನು. ಅವ್ರ ಜೊತೆ ಮಾತಾಡಿ ಏನು ಕೊಟ್ಬಿಡ್ಬೇಕು ಅವನಿಗೆ? ಈಗ ಅಜ್ಞ ರೂಢಿನೇ ಹೇಳಬೇಕು ಅವನಿಗೆ. ಬಟ್ ವಿದ್ವಾಂಸರ ಮಧ್ಯೆ ಇವತ್ತಿಗೂ ಅಷ್ಟೇ, ಶಾಸ್ತ್ರ ಓದ್ದವರು ಬ್ರಹ್ಮ ಅಂತಷ್ಟೇನು ಅರ್ಥ ಮಾಡ್ಕೋತಾರೆ? ವಿಷ್ಣು. ಸಾಮಾನ್ಯರು ಬ್ರಹ್ಮ ಅಂತ ಏನು ಮಾಡ್ಕೋತಾರೆ? ಚತುರ್ಗ ಬ್ರಹ್ಮ ಅಂತ ಮಾಡ್ಕೋತಾರೆ. ಇನ್ನೂ ಸಾಮಾನ್ಯರು ಜೀವ ಅಂತ ಮಾಡ್ಕೋತಾರೆ. ಅನೇಕ ಅರ್ಥ ಇಲ್ಲ ಈಗ. ಸೊ ಜೀವ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸಾಮಾನ್ಯ ಬ್ರಹ್ಮ ಅಂತಷ್ಟು ಅರ್ಥ ಮಾಡ್ಕೊಳ್ಳೋದೇನಂತ, ಅದು ಅಜ್ಞರೂಢಿ ಇರೋದು ಆ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಶಾಸ್ತ್ರ ಪರಿಚಯ ಬಂದ ತಕ್ಷಣ ಶಬ್ದ ತಲೆಯಿಂದ ಹೋಗಿಬಿಡುತ್ತೆ ಅರ್ಥ. ಅದು ಬ್ರಹ್ಮ ಜಿಜ್ಞಾಸ ವಿಷ್ಣು ಅಂತಲೇ ಶುರುವಾಗುತ್ತೆ. ಇದಕ್ಕೆ ವಿದ್ವದ್ ರೂಢಿ ಅಂತ ಕರೀತಾರೆ. ಆ ಮಟ್ಟಿಗೆ ವಿದ್ವಾಂಸರಾದ ಲೆಕ್ಕ. ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ವಿಷ್ಣು ಜಿಜ್ಞಾಸ ಅಂತ ಹೇಳೋ ಮಟ್ಟಿಗೆ ಬಂದರೆ ಓ ಸೊ ವಿದ್ವಾಂಸರಾದ ಲೆಕ್ಕ. ಇಲ್ಲದ್ರೆ ಇನ್ನೂ ಇಲ್ಲ, ಇನ್ನೂ ಎಲ್ಲೋ ಇದ್ದಾರೆ ಅಂತ ಆಯ್ತು. ಯದ್ಯಪಿ ವಿಷ್ಣು ಬ್ರಹ್ಮ ಶಬ್ದೋ ವಿದ್ವದ್ ರೂಢಿ ಯುಕ್ತ ತಥಾಪಿ ಅಭ್ಯುಪಗಮ್ಯ ಉಕ್ತಿ ಇಯಂ ಇತಿ. ಅಭ್ಯುಪಗಮ್ಯ ಉಕ್ತಿ ಅಂದ್ರೇನು? ಅವನು ಹೇಳಿದ್ದನ್ನು ಫಾರ್ ಗ್ರಾಂಟೆಡ್ ಸರಿ ಅಂತ ತಿಳ್ಕೊಂಡ್ರೂ ಕೂಡ ಅಂತ ಅರ್ಥ. ರೂಢಿ ಇಲ್ಲ ಅಂತ ತಿಳ್ಕೊಂಡ್ರೂ ಕೂಡ ಹಾಗಾಯ್ತು. ಆ್ಯಕ್ಚುಲಿ ರೂಢಿ ಇದೆ, ರೂಢಿ ಇಲ್ಲ ಅಂದರೂ ಕೂಡ ಅವಾಗ ಬಾಧಕರಿಂದ ಯೋಗ ನಾವು ಯೋಗ ಮಾಡಬೇಕು ಅಂತ ಸರಿ ಹೋಯ್ತು ಅಷ್ಟೆ, ಏನು ಸಮಸ್ಯೆ ಇಲ್ಲ. ಜನ್ಮಾದ್ಯಸ್ಯೇತಿ ತದ್ಗುಣ ಸಂವಿಜ್ಞಾನ ಲಬ್ಧ ಜನ್ಮನೋ ಹಿ ಸ್ಥಿತ್ಯಾದಿತ್ಯತೋ ಜನ್ಮನಃ ಆದಿತ್ವಂ. ಈಗ ಜನ್ಮಾದ್ಯಸ್ಯೇತಿ ತದ್ಗುಣ ಸಂವಿಜ್ಞಾನ ಸಂವಿಜ್ಞಾನ ಸಂವಿಜ್ಞಾನಂ ಲಬ್ಧ ಜನ್ಮನೋ ಹಿ ಸ್ಥಿತ್ಯಾದಿತ್ಯತೋ ಜನ್ಮ ಆದಿತ್ವ. ಆಗ ಒಂದು ಪ್ರಶ್ನೆ ಬಂತು, ನೀವೇನು ಜನ್ಮಾದಿ ಅಂತ ಹೇಳಿಬಿಟ್ರಿ, ಎಂಟು ಹೇಳಬೇಕಾಗಿದೆ. ಜನ್ಮಾದಿ ಅಂದರೆ ಸೃಷ್ಟಿಯಾದಿ ಅನ್ಬೇಕಾಗಿತ್ತು, ಜನ್ಮಾದಿ ಅನ್ಬೇಕು, ಸೃಷ್ಟಿಯಾದಿ ಅಥವಾ ಸ್ಥಿತ್ಯಾದಿ. ಓಂ ಸ್ಥಿತ್ಯಾದಿ ಓಂ ಜನ್ಮಾದ್ಯಶ್ಚೇತೆ ಇದೆ, ಓಂ ಸ್ಥಿತ್ಯಾದಿ ಅಶ್ಚೇತಃ ಓಂ ಅಂದರೆ ಸರಿಗೆ ಹೋಗ್ತಿತ್ತು. ಜನ್ಮಾದಿ ಯಾಕೆ ಇಟ್ಕೊಂಡಿರ್ತಿ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಕೂಡ ಫಸ್ಟು ಯಾವುದು ಸೃಷ್ಟಿ ಸ್ಥಿತಿ ಲಯ ಕ್ರಮದಲ್ಲಿ ಫಸ್ಟ್ ಯಾವುದಾಗಬೇಕು? ಸ್ಥಿತಿ ಆಗಬೇಕಾದ್ರೆ ಅದು ಸೃಷ್ಟಿಯಾಗಿರಬೇಕು, ಲಯ ಆಗಬೇಕಾದ್ರೆ ಅದು ಸೃಷ್ಟಿಯಾಗಿರಬೇಕು. ಸೊ ಕ್ರಮದಲ್ಲಿ ಆದಿ ಸೃಷ್ಟಿ ಆದಿ ಆದ್ದರಿಂದ ಜನ್ಮ ಅಂತ ಪದ ಇಟ್ಟಿದ್ದಾರೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದಕ್ಕೂ ಸರಿಯಾದ ಕಾರಣ ಇರಬೇಕು. ಜನ್ಮನಃ ಆದಿತ್ವಂ, ಕ್ರಮದಲ್ಲಿ ಜನ್ಮವೇ ಮೊದಲು ಬರಬೇಕು. ನಾನು ಜಗಜ್ಜನ್ಮಾದಿ ಕರ್ತೃತ್ವಂ ಯದಿ ವಿಷ್ಣುವೇಕನಿಷ್ಠಂ ತರ್ಹಿ ಭವೇ ಜೀವಾಭಾ ಜೀವ ಅಪಬಾಧಕಂ ತದೇವ ಕುತ ಇತ್ಯತಃ ಉತ್ಪತ್ತಿ ಇತಿ. ಜಗಜ್ಜನ್ಮಾದಿ ಕರ್ತೃತ್ವ ಅನ್ನೋದು ವಿಷ್ಣುವಿನಲ್ಲಿ ಮಾತ್ರ ಇರೋದಾಗಿದ್ದರೆ ಜೀವ ಆಗ್ತಿರಲಿಲ್ಲ. ಆದರೆ ಜೀವನದಲ್ಲಿ ಇರ್ಬೋದಲ್ಲ ಅಂತ ಕೇಳಿದರೆ ಎಲ್ಲಿದೆ ತೋರಿಸು ಅಂತ ಹೇಳ್ತಾರೆ. ಎಷ್ಟು ನೋಡು, ಎಂಟು ಯಾವ್ದು ಸರಿಯಾಗಿ ಅರ್ಥ ಮಾಡ್ಕೋ, ಇದೇ ಇಲ್ಲ ನಿನಗೆ ಗೊತ್ತಾಗುತ್ತೆ. ಉತ್ಪತ್ತಿ ಅಜ್ಞಾನ ನಮ್ಮ ವಸ್ತಿಯಲ್ಲಿ ಇದ್ದಿದ್ರೆ ಅವ್ಯಾರು ಅಜ್ಞಾನಿಗಳೇ ಆಗ್ತಿದ್ದಿಲ್ಲ ಫಸ್ಟ್ ಗೊತ್ತಾನೆ. ಬಂಧ ನಮ್ಮ ಕೈಲಿದ್ದಿದ್ರೆ ಏನು ಮಾಡ್ತಿದ್ವಿ? ಎಂದೋ ಕಳ್ಕೊಂಡ್ಬಿಡ್ತಿದ್ವಿ. ಮೋಕ್ಷ ನಮ್ಮ ಕೈಲಿದ್ದಿದ್ರೆ ಎಂದೋ ತೊಗೊಂಡ್ಬಿಡ್ತಾ ಇದ್ವಿ. ಇವೆಲ್ಲ ಹೇಳಿದ್ದಾರೆ. ಇದಿನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್ ಇದಿನಾಮ ನತಸ್ಯ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಅದೆಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಉತ್ಪತ್ತಿ ಇತಿ ಆವೃತ್ತಿರ ಜ್ಞಾನಂ, ಆವೃತ್ತಿ ಶಬ್ದಕ್ಕೆ ಉತ್ಪತ್ತಿ ಸಂಹಾರ ನಿಯತಿರ್ ಜ್ಞಾನವಾವೃತ್ತಿ ಅಂತ ಪದ ಇದೆ. ಆವೃತ್ತಿ ಅಂದರೆ ಅಜ್ಞಾ ಆವರಣ, ಆವರಣ ಮುಚ್ಚಿಕೊಳ್ಳಲ್ಪಡುವುದು ಅಜ್ಞಾನ ಅಂತ ಅರ್ಥ ಅದಕ್ಕೆ. ಏಕರಾಟ್, ಏಕರಾಟ್ ಪದಕ್ಕೆ ಸ್ವತಂತ್ರ ಅಂತ ಅರ್ಥ. ಏಕರಾಟ್ ಅವನೇ ಒಬ್ಬನೇ ರಾಜ. ನಾನು ಏತಲ್ಲಕ್ಷಣಂ ಜಿಜ್ಞಾಸೆ, ಒಬ್ಬನೇ ಮುಖ್ಯಮಂತ್ರಿ ದೇಶಕ್ಕೆ ಅಂತ ಹೇಳಾಗಿಲ್ಲ. ಎಷ್ಟು ಜನ ಇದ್ದಾರೆ, ಎಷ್ಟು ರಾಜ್ಯ ಇದ್ದರೆ ಮುಖ್ಯಮಂತ್ರಿ ಇದ್ದಾರೆ? ಒಬ್ಬನೇ ಪ್ರಧಾನಿ ಅಂತೆ, ಪ್ರಧಾನಿ ಅಂತ ತಕ್ಷಣ ಒಬ್ಬನೇ. ಆದರೆ ಮುಖ್ಯಮಂತ್ರಿಯಿಂದ ಒಬ್ಬನಾಗ ಸಂಭವ ಇಲ್ಲ. ಅದೇ ರೀತಿಯೇ ಇಲ್ಲಿ ಏಕರಾಟ್ ಅಂತ ಕರೆದ ಮೇಲೆ ಸ್ವತಂತ್ರನಾಗಿರಲೇಬೇಕು ಅವನು. ತನು ಏತಲ್ಲಕ್ಷಣಂ ಜಿಜ್ಞಾಸ್ಯೇನ ಉಪಲಭ್ಯತೆ ಅತಃ ಕಥಂ ಜೀವಾಪಬಾಧಕಂ ಇತ್ಯತಃ ತತ್ ಪೂರ್ವವಾಕ್ಯೆ ಕಥಿತವಿತಿ ತದ್ ಉದಾಹರತಿ ಯತ ಇತಿ. ನೋಡಿ, ಇದರ ಸೂತ್ರ ಇಲ್ವಲ್ಲ ಇದೆಲ್ಲ ಕೂಡ. ಜಿಜ್ಞಾಸ್ಯೇನ ಉಪಲಭ್ಯತೆ ಯತ್ ಪ್ರಯಂತಿ ಪ್ರಳಯೇ, ಪೂರ್ತಿ ಇದೆ ನೋಡು. ಯತ ರೈತರ ವಿಷಯವಾಕ್ಯ ಅಂತ ಕರೀತಾರೆ. ಯಾವ ಶ್ರುತಿಯನ್ನು ಬೇಸಿಸ್ ಮಾಡಿಕೊಂಡು ಈ ಅಧಿಕರಣ ಹೊರಟಿದೆಯೋ ಆ ಶ್ರುತಿ ಏನಂತ ಹೆಸರು? ವಿಷಯವಾಕ್ಯ ಅಂತ ಹೆಸರು. ಗೊತ್ತಾಯ್ತಾ? ಆಬ್ಜೆಕ್ಟ್ ಆಫ್ ಇದು ಡಿಸ್ಕಷನ್ನು, ಟಾಪಿಕ್ ಆಫ್ ಡಿಸ್ಕಷನ್ನು, ಆ ಸಬ್ಜೆಕ್ಟ್ ಡಿಸ್ಕಷನ್ ಬರೋಕ್ಕೆ ಕಾರಣವಾಗಿದ್ದ ಯಾವುದು? ಶ್ರುತಿ. ಅದಕ್ಕೆ ವಿಷಯವಾಕ್ಯ ಅಂತ ಹೆಸರು. ಅದಕ್ಕೆ ವಿಷಯವಾಕ್ಯದಲ್ಲಿ ಬಂದಿದೆ. ಯತ್ ಪ್ರಯಂತಿ ಪ್ರಳಯೇ ಅಂತ ಅರ್ಥ. ಪ್ರಯಂತಿ ಅಂದರೆ ಹೊಂದೋದು, ಹೊಂದೋದು ಅಂದರೆ ಪಡೆಯ ಕಾಲದಲ್ಲಿ. ಯದಭೀತ್ ಸ್ವೇಚ್ಛೆಯ ಸಮ್ಯಕ್ ಪ್ರವಿಶಂತಿ ಮುಕ್ತವು, ಆಮೇಲೆ ಪ್ರವಿಶಂತಿ ಅಂದರೆ ಮುಕ್ತಿಗೆ ಹೋಗೋದು. ಸೃಷ್ಟಿ ಯತ್ ಪ್ರಯಂತಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಸೃಷ್ಟಿ, ಆಮೇಲೆ ಏನ ಜಾತಾನಿ ಜೀವಂತಿ ಸ್ಥಿತಿ, ಆಮೇಲೆ ಯತ್ ಪ್ರಯಂತಿ ಪ್ರಳಯ, ಅಭಿಸಂವಿಶಂತಿ ಮೋಕ್ಷ. ಅಭಿಸಂವಿಶಂತಿ ಒಳಗೋಗೋದು. ಅರ್ಜುನ ನೋಡ್ತಾನೆ ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಸಂವೇಶನ ಅಂದರೆ ಒಳಗೆ ಪ್ರವೇಶ ಮಾಡುವಿಕೆ ಅಂತ ಅರ್ಥ. ನಾಲ್ಕು ಬಂತದ್ರಲ್ಲಿ, ಆದ್ದರಿಂದ ಮೂರು ಅಂತ ಅರ್ಥ ಹೇಳೋರೆಲ್ಲ ತಪ್ಪು ಮಾಡ್ತಾರೆ ಅಂತ ಆಯಿತು. ಸಮ್ಯಕ್ ಪ್ರವಿಶಂತಿ ಮುಕ್ತವು. ಸೃಷ್ಟ್ಯಾದಿ ಕರ್ತೃತ್ವಂ ಪ್ರತ್ಯೇಕಮಪಿ ವಿಷ್ಣೇಕನಿಷ್ಠಂ ಕಿಮು ಸರ್ವವಿತ್ಯಭಿಪ್ರಾಯೇಣ ಸ್ಥಿತಿಕರ್ತೃತ್ವಶ್ಚ ತದೇಕನಿಷ್ಠತ್ವೇ ಶ್ರುತಿ ಮಹಾಯೈತಿ. ಈಗ ಮತ್ತೆ ಒಂದು ಪ್ರಶ್ನೆ, ಈ ಎಂಟೂ ವಿಷ್ಣು ಮಾಡ್ತಾನೋ ಒಂದೊಂದನ್ನು ವಿಷ್ಣು ಮಾಡ್ತಾನೋ ಅಂತ ಪ್ರಶ್ನೆ. ಈಗ ಒಂದೊಂದನ್ನು ವಿಷ್ಣುವೇ ಮಾಡಬೇಕೋ ಅಥವಾ ಎಂಟು ಒಟ್ಟಿಗೆ ಮಾಡೋದಾರೆ ವಿಷ್ಣು ಮಾಡಬೇಕೋ? ಇವತ್ತು ಸಬ್ಜೆಕ್ಟಲ್ಲಿ ಒಂದರಲ್ಲಿ ಹಂಡ್ರೆಡ್, ಉಳಿದ್ರಲ್ಲಿ 35. ಒಬ್ಬ ನಮ್ಮ ಫ್ರೆಂಡ್ ಇದ್ದ, ಮ್ಯಾಥ್ಮೆಟಿಕ್ಸ್ ಪ್ರತಿ ಸಹ ಹಂಡ್ರೆಡ್ ತೊಗೋತಿದ್ದ, ಇದು ಇಂಗ್ಲೀಷು ಇದರಲ್ಲಿ ಫೇಲ್ ಆಗಿಬಿಡ್ತಿದ್ದ. ಮುಂದಕ್ಕೆ ಹೋಗೋದೇ ಇಲ್ಲ ಪಾಪ ಅವನು. ಇದಕ್ಕೆ ಕಟ್ಬಿಚ್ಕೊಂಡು 100 ಸೆಪ್ಟೆಂಬರ್ಗೂ 100 ಮಾರ್ಚ್ಗೂ 100 ಆ ರೀತಿ ಇದ್ರೆ ಅಗ್ರಿಗೇಟಲ್ಲಿ ಮಾಡ್ತಾನೆ ದೇವರು ಅಂತ ಕೇಳಿದರೆ ಅಗ್ರಿಗೇಟಲ್ಲ ಏನು ಮಾಡ್ತಾನೆ? ಪ್ರತಿಯೊಂದು ಅವನೇ ಮಾಡ್ತಾನೆ. ಏನೇ ಸೃಷ್ಟಿಯಾದರೂ ಯಾರು ಮಾಡ್ಬೇಕು? ಅದನ್ನು ದೇವರೇ ಮಾಡಿ. ಎಲ್ಲೇ ಸೃಷ್ಟಿ ಯಾರೇ ಮಾಡಿರಲಿ, ಆ ಒಳಗೆ ಯಾರು ಇರಬೇಕು ಅಲ್ಲಿ ದೇವರು ಇರಲೇಬೇಕು. ಸ್ಥಿತಿ, ಒಂದು ವಸ್ತು ಇದೆ ಅಂತ ತಿಳ್ಕೊಂಬೋಣ, ಅದಕ್ಕೇನು ಕಾರಣ? ದೇವರೇ. ಒಂದು ವಸ್ತು ನಾಶ ಆಯಿತು ಅಂತ ತಿಳ್ಕೊಂಬೋಣ, ಯಾರ್ಯಾರು ಏನೇನು ನಾಶ ಮಾಡಿರಲಿ, ಫೈನ್ ನಿಜವಾದ ಕಾರಣ ಯಾರು ಅಂತ ಕೇಳಿದರೆ ವಿಷ್ಣುವೇ ಕಾರಣ. ಅದು ಅರ್ಥ ಮಾಡಿಕೊಂಡ್ರೆ ಒಂದೊಂದು ಲಕ್ಷಣ. ಸೊ ಎಷ್ಟು ಲಕ್ಷಣ ಹೇಳಿದಾಗಾಯ್ತು ದೇವರಿಗೀಗ? 8 ಲಕ್ಷಣ ಹೇಳಿದಾಗಾಯ್ತು. ಮೇಲ್ನೋಟಕ್ಕೆ ಒಂದೇ ಅಂತ ತಿಳ್ಕೊಂಡ್ರು ಸರಿ, ಬಟ್ ಬಿಡಿಸಿದ್ರೆ 8 ಅವನೇ ಕಾರಣ. ಸೃಷ್ಟಿ ಜನ್ಮಾದಿಗಳು ಒಟ್ಟಿಗೆ 8 ಮಾಡ್ತಾನೆ ಅಂದರೂ ಅವನೇ, ಒಂದೊಂದು ಮಾಡ್ತಾನೆ ಅಂದರೂ ಅವನೇನೆ. ಹೀಗಾಗಿ 8 ಲಕ್ಷಣ ಹೇಳಿದಾಗಾಯ್ತು ದೇವ್ರ ಬಗ್ಗೆ. ಅದು ಜೀವನಿಗೆ ಎಷ್ಟು ಬರೋದಿಲ್ಲ ಅದರಲ್ಲಿ, ಈಗ ಒಂದೂ ಬರೋದಿಲ್ಲ. ಅಂದಮೇಲೆ ಹೇಗಾಗ್ತಾನೆ ಜೀವ ಬ್ರಹ್ಮ? ಹೇಗಾಗ್ತಾನೆ? ಸಾಧ್ಯ ಇಲ್ಲ. ಕಥಂ ಜೀವಾಪಬಾಧಕಂ ಇತ್ಯತಃ. ಸರ್ವಕರ್ತ ಅಂದರೆ ಎಷ್ಟಾಯ್ತು ಅಲ್ಲಿಗೆ? ಅದಕ್ಕೆ 8 ಅಂದರೂ ಒಂದೇ, ಸರ್ವ ಅಂದರೂ ಒಂದೇ. ಅದಕ್ಕೆ ಆಚಾರ್ಯ ಇನ್ನೇನು ಮಾಡಿಬಿಟ್ರು 8 ಅಂತ ಹೇಳಿದೆ. ಅಣುಭಾಷೆಯಲ್ಲಿ ಏನು ಹೇಳ್ತಾರೆ? ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತಾರೆ ತಿಳ್ಕೊಬೋಣ. ಯಾರಾದರೂ 8 ಸೇರುತ್ತೆ ಅಂತ ಅರ್ಥ. ಜಾಸ್ತಿ ಪ್ರಮಾಣ 3, ಜಾ 5-6 ಹೇಳಿದರೆ 3 ಸೇರಿಸ್ತೇವೆ ಅಂತೀವಲ್ಲ ಆ ಥರ. ಅದೇ ರೀತಿ ಕಡಿಮೆ ಹೇಳಿದರೆ ಬಿಟ್ಟಿದ್ದಾರೆ ಅಂತ ಅರ್ಥ. ಹೆಚ್ಚು ಹೇಳಿದರೆ ಸೇರಿಸ್ತೇವೆ, ಕಡಿಮೆ ಹೇಳಿದರೆ ತಪ್ಪು ಹೇಳ್ತಾರೆ ಅಂತ ಅರ್ಥ. ಅದು ಯೋಚನೆ ಇಲ್ಲ. ಅದು ಸೃಷ್ಟಿಯಾದ ಅಷ್ಟಕರ್ತ ಅಂದರೂ ಕರೆಕ್ಟು, ಸರ್ವಕರ್ತ ಅಂದರೂ ಕರೆಕ್ಟು. ಯದಭಿ ಸ್ವೇಚ್ಛೆಯ ಸಿಪ್ಸಬ್ಜೆಕ್ಟ್ಸಲ್ಲಿ ಅಂತ ಹೇಳಿದ ಆಲ್ ಅಂದ. ಎರಡು ಅಷ್ಟೇ ಇರೋದೇ. ಆ 6 ಇದ್ದಾಗ 6 ಅಂದರೂ ಕರೆಕ್ಟು, ಆಲ್ ಅಂದರೂ ಕರೆಕ್ಟು. ಯಾವ ಯದಭಿ ಇದನ್ನು ಶಾಸ್ತ್ರ ಅಷ್ಟಭಟ್ಟುಗಳು ಯಾಕೆ ಮಾಡಿದರು ಅಂದರೆ ಅಷ್ಟಕರ್ತ ಅಂತ ತೋರಿಸ್ಲಿಕ್ಕೆ. ಅದೊಂದು ಕಾರಣ ಇಟ್ಕೋಬೋದು. ಪರಮಾತ್ಮ ಏನಾಗಿದ್ದಾನೆ? ಅಷ್ಟಕರ್ತವಾಗಿದ್ದಾನೆ. ಅದಕ್ಕೆ ಅನೇಕ ಕಾರಣಗಳು. ಓಂಕಾರದಲ್ಲಿ ಓಂಕಾರ ಪ್ರತಿಪಾದ್ಯ ಕೃಷ್ಣ. ಓಂಕಾರದಲ್ಲಿ ಎಷ್ಟು ಅಕ್ಷರ ಇವೆ? 8. ಅದಕ್ಕೆ ಅಷ್ಟ ಮಾಡಿದ್ದಾನೆ. ಹಾಗೆ ಕೃಷ್ಣ ಪತ್ನಿಯರು ಮಹಾಮಹೇಶ್ವರಿ ಎಷ್ಟು ಜನ? 8. ಅದಕ್ಕೋಸ್ಕರ ಅಷ್ಟ ಮಾಡಿದ್ದಾನೆ. ಅದೇ ಅನೇಕ ಕಾರಣ ಹೇಳ್ತಾ ಹೋಗ್ಬೋದು. ಇದು ಹಾಗೆ ಅಷ್ಟ ಅನ್ನೋದಕ್ಕೆ ಒಂದು ಕಾರಣ ಇದೆ. ಮತ್ತು ಶ್ರುತಿಯಲ್ಲಿ ಇವು ಓಂಕಾರಕ್ಕೆ 8 ಅಕ್ಷರ ಯಾತಕ್ಕಿದೆ ಅಂದರೆ 8 ಮಾಡ್ತಾರೆ ಅಂತ ಹೇಳೋದಕ್ಕೋಸ್ಕರ. ಗೊತ್ತಾಯ್ತಾ? ಓಂಕಾರದಲ್ಲಿ 8 ಯಾತಕ್ಕಿದೆ ಅಂದರೆ ಸೃಷ್ಟಿಯಾದ ಅಷ್ಟಕರ್ತ ಅಂತ ಹೇಳೋ ಅರ್ಥ ಅದರಲ್ಲಿದೆ. ಈಗ ಹೇಳ್ತಾ ಹೊರಟ್ರೆ ನಾರಾಯಣ ಅಷ್ಟಾಕ್ಷರ ಎಲ್ಲೆಲ್ಲಿ ಅಷ್ಟ ಅಂತ ಬರುತ್ತೋ ಅದೆಲ್ಲ ದೇವರು ಮಾಡ್ತಕ್ಕಂತಹ ವಿಶೇಷವಾದ ಸೃಷ್ಟಿಯಾದಿ ಅಷ್ಟ ಮಹಾಕಾರ್ಯಗಳು ಅಂತ ಅರ್ಥ. ಆಗ ಒಂದು ಔಚಿತ್ಯ ಬರುತ್ತದೆ. ಯಾವ 9-10 ಕೂಡಿಸೋದು ದೊಡ್ಡದಲ್ಲ. ಒಂದು ಕೂಡಿಸಿದಾಗ ಏನಿರಬೇಕು ಅಂದ್ಕೊಂಡು ರಿಲೆವೆನ್ಸ್ ಇರಬೇಕು, ಅವಾಗ ಕರೆಕ್ಟಾಗಿ ಕೊಡೋದು. ಯದವಿ ಸ್ವೇಚ್ಛೆ, ಇವರು ಯಾವಾಗ ಓಂಕಾರದಲ್ಲಿ 3 ಹೆಚ್ಚಾರ ಅಂತ ಹೇಳ್ತಾರೋ ದೇವ್ರು 3 ಮಾಡ್ತಾರೆ ಅಂತ ಆಯ್ತಾಗ ಸೃಷ್ಟಿ ಸ್ಥಿತಿ ಲಯ ಅಷ್ಟೇ, ಉಳಿದು 5 ಮಿಸ್ ಆಗುತ್ತಾಗ. ಆದ್ದರಿಂದ 8 ಹೆಚ್ಚಾರ ಅಂತ ಆಚಾರ ಹೇಳಿದ್ರಿಂದ 8 ಅವನೇ ಮಾಡ್ತಾನೆ ಅಂಥೇಳಿ ತಿಳಿಸೋಕ್ಕೆ ಅನುಕೂಲ ಆಯಿತು. ತಪ್ಪಾಯ್ತಲ್ಲ 3 ಅಂತೇಳಿ. ಒಂದು ಅರ್ಥದಲ್ಲಿ 3 ಅಂತ ಹೇಳ್ಕೊಂಡ್ರೆ ಸರಿ, ಆದರೆ 3 ಅಂತ ಹಠ ಹಿಡಿದ್ರೆ ತಪ್ಪೆ. ಯದಭಿ ಸ್ವೇಚ್ಛೆಯ ಸಮ್ಯಕ್ ಪ್ರವಿಶಂತಿ ಮುಕ್ತೋ ಸೃಷ್ಟ್ಯಾದಿ ಕರ್ತೃತ್ವ ಪ್ರತ್ಯೇಕ ವಿಷ್ಣು ವಿಷ್ಣೇಕ ನಿಷ್ಠಂ ಕಿಮು ಸರ್ವವಿತ್ಯಭಿಪ್ರಾಯೇಣ ಸ್ಥಿತಿ ಕರ್ತೃತ್ವ ತದೇಕ ನಿಷ್ಠತ್ವ ಶ್ರುತಿ ಮಾಹೇತಿ ಏಕ ಏವ ಪ್ರಕೃತಿ ಪುರುಷ ಕಾಲಾಧಾರಕ ಪೃಥಿವೀಂ ದ್ಯಾಂ ಸರ್ವಭುವನಾನಿ ಚ ದಧಾರ ಇತ್ಯರ್ಥ. ಸೃಷ್ಟಿ ಮಾಡೋದು ಒಬ್ಬನೇ, ಧಾರಣೆ ಮಾಡೋದು ಒಬ್ಬನೇನೆ. ತಥಾ ನಿಯಮನಂಚ ತದೇಕ ಕರ್ತೃಕಮಿತಿ ಶ್ರುತಿ ಮಾಹ. ನಿಯಮನ ಒಬ್ಬನೇ ಮಾಡ್ತಾನೆ. 5-6 ಜನ ಸೇರಿ ನಿಯಮನ ಮಾಡೋದು ಪ್ರಸಾದ ಗಂಡೆ ಒಂದು ಕಲ್ಲು ಎತ್ತಬೇಕು, ದೊಡ್ಡ ಬಂಡೆ, ಒಬ್ಬರಿಗೆ ಆಗಲಿಲ್ಲ. 8 ಜನ ಸೇರಿ ಹೆಚ್ಚಿಬಿಟ್ರು. ಯಾರು ಎತ್ತಿದ್ರು ಅಂತ ಏನು ಹೇಳಬೇಕೀಗ? 8 ಜನದ ಹೆಸರು ಹೇಳಬೇಕು, ಇಲ್ಲದ್ರೆ ಸಾಧ್ಯ ಇಲ್ಲ. ಒಂದು ಟೀಮ್ ಗೆದ್ದಿತ್ತು, ಈಗ 11 ಜನ ಟೀಮ್ ಗೆದ್ದು ಅಂತ ಹೇಳಬೇಕು. ಒಬ್ಬನಿಗೆ ಗೆದ್ದ ಅಂತ ಹೇಳಾಗಿಲ್ಲ, ಅದು ಹೆಚ್ಚೊಡ್ದ ಅಂತ ಹೇಳ್ಬೋದು. ಅವರಿಂದ ನನಗೆ ಒಂದರನ್ನು ನೋಡಿದವರು ಫೇಲ ಸೋಲ್ಬೋದಾಗಿತ್ತು. ಆದರೆ ಎಲ್ಲರೂ ಹೇಗೆ ಕಾರಣನೋ, 0 ಹೊಡೆದವರು ಕಾರಣ. ಅವನಿದ್ದಾನಲ್ಲ ಈ ಮಧ್ಯೆ, ಪ್ರೆಸೆಂಟ್ ಇಟ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ದೇವ್ರದ್ದು ಹಾಗಲ್ಲ, ಏನು ಮಾಡ್ತಾನೆ ದೇವರು? ಎಲ್ಲವನ್ನೂ ಮಾಡ್ತಾನೆ. ಇದು ದೇವರು ವಿಶೇಷವಾದ ಮಹಿಮೆ. ಪ್ರಕೃತಿ ಅಂದರೆ ಯಾರು? ಮಹಾಲಕ್ಷ್ಮಿ ಮತ್ತು ಮೂಲ ಜಲ ಪ್ರಕೃತಿ ಎರಡು ತಗೋಬೇಕು. ಪುರುಷರು ಅಂತ ಹೇಳಿದರೆ ಎಲ್ಲ ಜೀವರು ತೊಗೊಂಡ್ಬಿಡ್ಬೇಕು. ಅವ್ರ ಜೀವರು ಯಾವ ಜೀವರಿಗೂ ಪೂರ್ತಿ ಏನು ಮಾಡೋ ಶಕ್ತಿ ಕೂಡ ಇಲ್ಲ. ಅದಕ್ಕೆ ತದ್ರವ್ಯಂ ಕರ್ಮಜ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ ಯ ಏಕ ಏವ ಪ್ರಕೃತಿ ತಥಾ ನಿಗಮನಂಚ ತದೇಕ ಕರ್ತು ನಿಯಮನಂಚ ಮತ್ತು ಚತುರ್ಭಿ ರೀತಿ ಪರಮಾತ್ಮ ಸ ಬೃಹತ್ ಶರೀರೋ ಮೂಲರೂಪಿ. ಅಲ್ಲಿ ವಾಕ್ಯ ಇದೆ, ಚತುರ್ಭಿ ಸಾಕಂ ನವತಿಂಚ ನಾಮಭಿಹಿ. 4 ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದರು. 4 ಅಂದರೆ ಬೇರೆ 4 ಅಲ್ಲ, ತಂದೆಯ ರೂಪಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ 4 ರೂಪಗಳಿಂದ ಸೃಷ್ಟಿಯಾದಿ 4 ಕಾರ್ಯಗಳನ್ನು ಮಾಡ್ತಾನೆ. ಸ್ವರೂಪ ಭೇದ ಶೂನ್ಯೈ ಸಾಕಂ ನವತಿ ವಿಶೇಷೇ ವಿಶೇಷೇಣ ಅಧಿಕಾನ್ ದೇವಾನ್ ವೃತ್ತಂ ಚಕ್ರಮಿವ ಪರ್ಯವರ್ತಯತಿ ಇತ್ಯರ್ಥ. ಪರಮಾತ್ಮ ಈ 90 ದೇವತೆಗಳು ಎಲ್ಲರನ್ನು ಕೂಡ ತನ್ನ 4 ರೂಪಗಳಿಂದನೇ ನಿಯಮನ ಮಾಡ್ತಾ ಇದ್ದಾನೆ. ಅಷ್ಟೌ ವಸವ ಏಕಾದಶ ರುದ್ರಾ ಏಕಾದಶ ಆದಿತ್ಯ ದಶ ಪ್ರಜಾಪತಯ ಪಂಚಾಶನ್ ಮರುತಃ ಇತಿ ನವತಿ. ಪರಮಾತ್ಮ ಈ 4 ನಿಯಮನ ಮಾಡ್ತಾನೆ ಅಂತ ಹೇಳ್ತಾರೆ. ಈ 90 90 ಯಾವುದು ಅಂತ ಕೇಳಿದರೆ 90 ದೊಡ್ಡ ದೇವತೆಗಳು. ಸೋಮಪಾನಾರ್ಹ ದೇವತೆಗಳು ಎಷ್ಟು ಜನ? ಒಟ್ಟು 100 ಜನ. 100 ಜನ, ಅದಕ್ಕೆ ಶತಸ್ಥ ದೇವತೆಗಳು ಅಂತ ಹೆಸರು. ಅದರಲ್ಲಿ 90 ಜನ ಯಾತಕ್ಕೆ ಹೇಳಿದ್ರೆ ಉಳಿದವರೆಲ್ಲ ಮೇಲ್ ಮೇಲೆ ಬಂದ್ಬಿಡ್ತಾರೆ. ಇವರಿಷ್ಟು ಕಾಮನ್ ಯಾರ್ಯಾರು ಅಂದರೆ ಲಿಸ್ಟ್ ಕೊಡ್ತಾರೆ. ಈಗ ಫಸ್ಟು ಅಷ್ಟೌ ವಸವಾಹ 8 ಆಯಿತು, ಏಕಾದಶಿ ರುದ್ರಾಹ ಎಷ್ಟಾಯಿತು, ಆಮೇಲೆ ಏಕಾದಶಿ ಆದಿತ್ಯ ಎಷ್ಟಾಯಿತು, ಏಕಾದಶಿ ಆದಿತ್ಯ ಒಂದು ಬಿಟ್ಬಿಡ್ಬೇಕು ಯಾತಕ್ಕೆ, ಗುರುಕ್ರಮ ವಿಷ್ಣುನೇ, ಅದಕ್ಕೆ 11 ತೋ ಏಕಾದಶಿ ರುದ್ರರು ಬೇರೆ ಆದ್ದರಿಂದ ತೊಗೊಂಬಿದ್ದು. ದ್ವಾದಶಿ ಆದಿತ್ಯರಲ್ಲಿ ಒಬ್ಬ ಆದಿತ್ಯ ವಿಷ್ಣು, ಅದಕ್ಕೋಸ್ಕರ ಏನು ಮಾಡಬಾರ್ದು, 12 ತೊಗೋಬಾರ್ದು. ಎಷ್ಟು ತೊಗೋಬೇಕು? 11 ತೊಗೋಬೇಕು. ಏಕಾದಶಿ ಆಯಿತು. ದಶ ಪ್ರಜಾಪತಯ, ಅದು ಸಾಕ್ಷಾತ್ ವಿಷ್ಣುನೇ, ಸಾಕ್ಷಾತ್ ವಿಷ್ಣುನೇ. ಅದೇ ರೀತಿ 14 ಇಂದ್ರರಲ್ಲಿ ಒಬ್ಬ ಇಂದ್ರ ಯಾರು? ಸಾಕ್ಷಾತ್ ವಿಷ್ಣುನೇ. ಆ ರೀತಿ ತಗೊಂಡಾಗ ಅದು ಕಡಿಮೆ ಮಾಡಬಾರ್ದು, 14 ಇಂದ್ರ ಅಂತ ಹೇಳಬಾರ್ದಾಗ. ದಶ ಪ್ರಜಾಪತಯ ಪಂಚಾಶನ್ ಮರುತಃ 50 ಮರುತ್ತಗಳು, 49 ಪ್ಲಸ್ ಮುಖ್ಯ ಪ್ರಾಣ ಸೇರಿ ಎಷ್ಟಾಯಿತು? 50 ಆಯಿತು. ಒಟ್ಟು ಸೇರಿ ಎಷ್ಟಾಯಿತು ಅಂದರೆ 90, 90 ಆಯ್ತು ಅಲ್ಲಿಗೆ. ಏತಾನ್ಯಪಿ ಲಕ್ಷಣಾನಿ ಲಕ್ಷಣಾನಿ ಅನ್ಯ ವ್ಯಾಪ್ತಾನಿ ನಾಯಿತ್ಯ ಪರ ಇತಿ. ಲಕ್ಷಣಗಳು ಬೇರೆಯಲ್ಲಿ ಎಷ್ಟೆಷ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ಹೇ ವಿಷ್ಣು, ಹೇ ವಿಷ್ಣು, ಪರಾಂ ವರವು ಮಾತ್ರಯ ತನ್ವಾವೃಧಾನ, ಎಲ್ಲದರ ಮೇಲಿದ್ದೆ ನೀನೀಗ, ನಿನ್ನ ಮಹಿಮೆಯನ್ನು ಯಾರೂ ಹೊಂದಲಕ್ಕಾಗೋದಿಲ್ಲ. ಕೆಲವು ಮಹಿಮೆಯನ್ನು ಹೇಳ್ತಾನೆ, ಒಬ್ಬನು ಇಂಜಿನಿಯರ್ ಆಯಿತ, ಒಬ್ಬ ಹುಡುಗ ಇದ್ದ ಅಷ್ಟೇನೆ, ಏನೋ ಗಲಾಟೆ ಬಂತು, ನಾನು ಒಂದು ದಿವಸ ಆಗಿ ತೋರಿಸ್ತೇನೆ ಅಂತ ಹೇಳಿದ. ಅವನು ಇದು ಕೋರ್ಸ್ ಮುಗಿಸಿ ಆಗಿಬಿಟ್ಟ ಅವನು. ಇಲ್ಲಿ ಯಾರು ನಾನು ವಿಷ್ಣು ಆಗಿ ತೋರಿಸ್ತೇನೆ ಅಂತ ಯಾರೇ ಹೇಳಾಗಿಲ್ಲ. ಯಾತಕ್ಕೆ? ಈ ಅಬೌ ದಟ್, ಯಾರು ನಾನು ಆಕಾಶ ಆಗಿಬಿಡ್ತೇನೆ ಅಂತ ಹೇಳಿದರೆ ಹೇಗೆ ತಪ್ಪಾಗುತ್ತೋ, ವಿಷ್ಣುತ್ವ ಯಾರ್ಯಾರಿಗೂ ಬರೋದಿಲ್ಲ. ತಿಳಿತಾ? ಬ್ರಹ್ಮಪದಿಯವರು ಅನಂತ ಜನ ದೇವರಿದ್ದಾರೆ, ಆದರೆ ವಿಷ್ಣುಪದಿಯವರು ಒಬ್ಬರೂ ಇಲ್ಲ, ವಿಷ್ಣು ವಿಷ್ಣುನೇ. ಅದಕ್ಕಾಗಿ ಪರೋ ಮಾತ್ರಯ ತನ್ವಾ ವೃಧಾನ ನತೇ ಮಹಿತ್ವಂ ಅನ್ವಷ್ಟುವಂತಿ. ಮಹಿತ್ವಂ ಅಂದರೆ ಮಹಿಮಾ, ನಿನ್ನ ಮಹಿಮೆಯನ್ನು ತೇ ಯಾರೂ ಕೂಡ ನ ಅನ್ವಷ್ಟುವಂತಿ, ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೇ ವಿಷ್ಣು, ಸ್ವಮೂರ್ತ್ಯೈವ ಅಪರಿಚ್ಛಿನ್ನಂ ತ್ವಂ ಮಿತೇ ಹೇ ಪರೋಹಸಿ. ಮಾತ್ರ ಪರೋಸಿ ಅಂದ್ರೇನು? ಮಾತ್ರ ಅಂದರೆ ಮಿತಿ, ಮಿತಿಯನ್ನು ಮೀರಿರೋನು. ಅಥೋ ಜಾಯಾಂಶ ಪುರುಷ, ದೇವರು ಎಷ್ಟು ನಾ ತಿಳ್ಕೊಂಡ್ರು ಮೇಲೇನಾಗಿದ್ದಾನೆ, ಮತ್ತೆ ಇನ್ನೂ ಮೇಲಿದ್ದಾನೆ ದೇವರು, ಪೂರ್ತಿ ಮುಗಿತು ಅಂತಿಲ್ಲೇ ಇಲ್ಲ. ವಿಪರೀತ ಮತ್ತು ಜಗಸೃಷ್ಟ್ಯಾದಿ ಮಹಿಮಾನಂ ಕೇಪಿ ನ ಪ್ರಾಪ್ನುವಂತೆ ಇತ್ಯರ್ಥ. ಜಗಸೃಷ್ಟ್ಯಾದಿ ಮಹಿಮೆಯನ್ನು ಬೇರೆಯವರು ಯಾರು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದೇ ಜಗದ್ವ್ಯಾಪಾರ ವರ್ಜ್ಯಂ ಬ್ರಹ್ಮಸೂತ್ರ. ಮುಕ್ತರು ಎಷ್ಟೇ ಮುಕ್ತರಾದರೂ ಕೂಡ ಅವ್ರಿಗೆ ಯಾವುದರಲ್ಲಿ ಎಂಟ್ರಿ ಇಲ್ಲ, ಜಗದ್ವ್ಯಾಪಾರ ಮಾಡ. ರಿಟೈರ್ಡ್ ಪರ್ಸನ್ ಆಫೀಸಲ್ಲಿ ಕೈ ಹಾಕಾಗಿಲ್ಲ, ಗೊತ್ತಾಯ್ತಿಲ್ಲ, ರಿಟೈರ್ಮೆಂಟ್ ರಿಟೈರ್ಮೆಂಟ್ ಬೆನಿಫಿಟ್ ಸಿಗುತ್ತೆ ಅಂಥೇಳಿ ಅಲ್ಲಿ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು, ಮತ್ತೆ ಅವರು ಅವ್ರು ಕಳ್ಕೊಂಡ್ಬಿಡ್ತಾರೆ ಅದು ಕೈ ಹಾಕ್ಲಿಕ್ಕೆ ಹೋದರೆ. ಅದು ಮುಕ್ತರಿಗೆ ಯಾವುದರಲ್ಲಿ ಎಂಟ್ರಿ ಇಲ್ಲ, ಜಗದ್ವ್ಯಾಪಾರ ವರ್ಜ್ಯಂ ಸೂತ್ರ ಅದು ಮುಂದೆ ಬರುತ್ತೆ, ಕೊನೆಯ ಅಧ್ಯಾಯದಲ್ಲಿ ಬರುತ್ತೆ. ಜಗದ್ವ್ಯಾಪಾರದಲ್ಲಿ ಪ್ರವೇಶ ಇಲ್ಲ ಅವರಿಗೆ. ಮುಕ್ತ ಬ್ರಹ್ಮರು ಮತ್ತೆ ಸೃಷ್ಟ್ಯಾದಿಗಳನ್ನು ಮಾಡೋದಿಲ್ಲ, ಮುದೋಯ್ತು. ನೇತಿ ಹೇ ವಿಷ್ಣು ದೇವತೆ ಮಹಿಮ್ನಃ ವರ್ತಮಾನ ನಿಷೇಧಾತ್ ಸ್ಯಾತ್ ಅತೀತಾದೋ ಅತಿ ವ್ಯಾಪ್ತಿರಿತ್ಯತಃ ನೇತಿ. ಅದಕ್ಕೆ ಹೇಳಿದ, ಆಯಿತು ಬಿಡಿ, ಈಗಿಲ್ಲ ಮುಂದೆ ಬರ್ಬೋದು ಅಂತ ಕೇಳಿದರೆ, ಜಾಯಮಾನ ಜಾತಃ, ಜಾಯಮಾನ ಹುಟ್ಟೋನು, ಜಾತಃ ಹಿಂದೆ ಹುಟ್ಟಿರೋನು, ಮುಂದೆ ಹುಟ್ಟೋನು ಯಾರು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾಸ್ತಿ ನಾರಾಯಣ ಸಮಂ ನಾ ಭೂತಂ ನಾ ಭವಿಷ್ಯತಿ. ನಾಸ್ತಿ ವರ್ತಮಾನ ಕಾಲ, ನಾ ಭೂತಂ ಭೂತಕಾಲ, ನ ಭವಿಷ್ಯತಿ ಭವಿಷ್ಯತ್ ಕಾಲ. ಹಿಂದೆ ಇರಲಿಲ್ಲ, ಈಗ ಇಲ್ಲ, ಮುಂದೆ ಬರೋದಿಲ್ಲ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಅಂದ್ರೇನೋ, ಮೂರು ಕಾಲದಲ್ಲೂ ಇಲ್ಲ, ದೇವರಿಗೆ ಸಮನಾದವ. ಜಗತ್ಕಾರಣತ್ವಂಚ ಬ್ರಹ್ಮಣೋ ನ ವಿಕಾರಿತ್ವೇನ ಕಿಂತು ಪಿತೃವದೇವೇತಿ ಶ್ರುತ್ಯಾದರ್ಶೈತಿ. ಈಗ ಒಂದು ವಿಶಿಷ್ಟಾದ್ವೈತಿಗಳು ಒಪ್ತಾರೆ ಇಷ್ಟುವೇ ಜಗಜ್ಜನ್ಮಾದಿ ಕಾರಣ ಅಂತ. ಆದರೆ ಏನು ದೊಡ್ಡ ತಪ್ಪು ಮಾಡ್ತಾರೆ ಅಂದರೆ, ವಿಷ್ಣು ಜಗತ್ತಿನ ನಿಮಿತ್ತ ಕಾರಣನೂ ಅವನೇ, ಉಪಾದಾಯ ಕಾರಣನೂ ಅವನೇ. ಉದಾಹರಣೆಗೆ ಗಡಿಗೆ ಮಾಡಿಬಿಟ್ಟ ಕುಂಬಾರ, ನಾವೇನು ಹೇಳ್ತೀವಿ ಕುಂಬಾರ ಗಡಿಗೆಗೆ ಎಂಥ ಕಾರಣ? ನಿಮಿತ್ತ ಕಾರಣ. ಅವನೇನು ಹೇಳ್ತಾನೆ ಗೊತ್ತು, ಮೊಣ್ಣೆ ಏನು ಕಾರಣ? ಉಪಾದಾಯ ಕಾರಣ. ಕುಂಬಾರ ಆಗಲ್ಲ, ಅವ್ರು ದೇವ್ರ ಆಗಲ್ಲ ಅವ್ರ ಪ್ರಕಾರ, ಅವ್ರು ಉಪಾದಾನ ಕಾರಣ ಕಮ್ಮಿ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಅದು ಇದೆಲ್ಲ ಏನು ದೇವ್ರ ಮೈ, ಇವೆಲ್ಲ ಕೂಡ ಆ್ಯಕ್ಚುಲಿ ದೇವರು ತಮಾಷೆ ಜಡ ಪದಾರ್ಥ. ಜೇತನ ದೇವರು ಜಡನ ಆಗಿದ್ದರೆ ಮತ್ತೆ ದೇವರು ಜಡನ ಎಷ್ಟು ತಪ್ಪು ಉತ್ತರ ಕೊಡ್ತಾರೆ. ಮತ್ತು ಇದು ದೇವರ ದೇಹ ಆಗಿದ್ದರೆ ಹೇಗಿರಬೇಕಾಗಿತ್ತು? ಇದು ಕೂಡ ಆನಂದಮಯಾದಿ ಇರಬೇಕಾಗಿತ್ತು. ದೇವ್ರ ಬಲಮೂತ್ರಗಳು ದೇವ್ರ ಸ್ವರೂಪ ಅಂತ ಹೇಳಬೇಕಾಗಿ, ಗೊತ್ತಾಯ್ತು ಎಲ್ಲಿಗೆ ಹೋಗ್ತಿತ್ತು ಕೊನೆಗೆ. ಅದು ಉಪಾದಾನ ಕಾರಣ ದೇವರು ಅಂತ ಹೇಳಿಬಿಟ್ರೆ ಭಾರಿ ಭಾರಿ ಪಾಪ ಅದು. ಅದಕ್ಕೆ ಮತ್ತೆ ಒಪ್ಲಕ್ಕೆ ನಾವು ಬರೋದಿಲ್ಲ, ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರಂದು ಮಾತ್ರಕ್ಕೇ ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಆ ದೋಷಕ್ಕೆ ಕಾರಣ ಆಗುತ್ತೆ. ಅವ್ರು ಮತ್ತೆ ಒಪ್ಕೊಂಡ್ಬಿಟ್ರೆ ಮೊದಲೇ ದೋಷ ದೇವರು ಟ್ರಾನ್ಸ್ಫಾರ್ಮ್ ಆಗ್ತಾನೆ ಹಾಲು ಮೊಸರಾದಾಗೆ. ಆಮೇಲೆ ಇನ್ನೊಂದು ದೋಷ ವಾಯುಜೀವೋತ್ತಮತ್ವಾದಿಗಳೇ ಇಲ್ಲ, ತಾರತಮ್ಯನೇ ಇಲ್ಲ. ಆ ದೃಷ್ಟಿಯಿಂದ ಅದನ್ನು ನಾವು ವಿಷ್ಣು ಸರ್ವೋತ್ತಮ ಅನ್ನೋ ಹೆಸರು ಕೇಳಿದ ಮಾತ್ರಕ್ಕೆ ಏನು ಮಾಡಬಾರ್ದು? ಒಪ್ತಾರೆ ಅಂತ ಮೋಸ ಹೋಗೋ ಕಾರಣ ಇಲ್ಲ. ಅದು ಒಪ್ಪಿಯೂ ಏನೋ ಏನಿದೆ. ಹಾಂ, ಯಾರು ನಮ್ಮ ಪ್ರಕಾರ ಅವ್ರ ಪ್ರಕಾರ ಸ್ವಾಮಿತ್ವ ಎಲ್ಲಿದೆ? ನಾವು ಅರ್ಥ ಮಾಡಿಲ್ಲ ಅವರು. ದೋಷ ಸ್ವಾಮಿತ್ವ ಅಂಬರ್ತಲ್ಲಿ ಹೇಳಿಲ್ಲ, ಅದರಿಂದಾಗಿನೇ ಅದು ಹೊರಟೋಯ್ತು. ದೇವರಿಗೆ ರಕ್ತ ಬರುತ್ತೆ ಅಂತ ಒಪ್ಕೋಬೇಕು ಅವ್ರೀಗ. ಅದಕ್ಕೆ ಅದಕ್ಕೆ ವಿಶಿಷ್ಟ ಅದ್ವೈತ ಅಂತ ಕರೆದಿದ್ದು. ಚೇತನ ಚಿದಚಿತ್ ವಿಶಿಷ್ಟ ಅದ್ವೈತ, ಚೇತನನು ಅವನು ಪಾಡಿ, ಜೀವನ ಅವನು ಪಾಡಿ, ಜಡನ ಅವನು ಪಾಡಿ ಅಂತ ಹೇಳೋದ್ರಿಂದ ಇದೆಲ್ಲ ದೇವ್ರ ಪಾಡಿ ಅಂತಾದರೆ ತಪ್ಪಾಗಿಬಿಡುತ್ತೆ. ದೇವರು ನಿರ್ವಿಕಾರ, ಎಲ್ಲ ಒಪ್ಪಬೇಕಾಗುತ್ತೆ. ನಮಗೇನೇ ಅದ್ವೈತದಲ್ಲಿ ಏನೇ ಬರುತ್ತೋ ಎಲ್ಲ ಬರುತ್ತೆ ಅಷ್ಟೆ. ಅವರು ಒಂದು ಸ್ವಲ್ಪ ವಾಸಿಯಾಗಿಬಿಡ್ತಾರೆ, ಅದಕ್ಕೆ ಕೊನೆ ಸುಳ್ಳಾರು ಅಂತಾರೆ. ಕೊನೆ ಪಕ್ಷ ಎಲ್ಲ ಸುಳ್ಳು ಅಂತ ಹೇಳಿದ್ರಿಂದ ಏನಾಯ್ತು, ಅಲ್ಲಿಗೆ ಗುಣ ಹೋಯಿತು ಬಿಡಿ, ದೋಷನೂ ಹೋಯಿತು. ಕೊನೆ ಪಕ್ಷ ಅವ್ರ ಪ್ರಕಾರ ದೇವರಲ್ಲಿ ಗುಣ ಇಲ್ಲ, ದೋಷನೂ ಇಲ್ಲ. ಇವ್ರ ಪ್ರಕಾರ ಗುಣ ಒಪ್ಪಿಕೊಂಡು ಸಂತೋಷ ಪಡ, ದೋಷನೂ ಒಪ್ಕೋಬೇಕಾಗುತ್ತೆ. ಆಮೇಲೆ ಕೆಲವು ಹೇಳ್ತಾರೆ, ಗುಣನೂ ಬೇಡ, ರಿಸ್ಕು ಬೇಡ, ಬರ ಬೇಡ ಅಂತ ಹೇಳ್ಬಿಡ್ತಾರೆ. ರಿಸ್ಕ್ ಇದೆ, ದೋಷ ಒಪ್ಕೊಳ್ಳೋ ರಿಸ್ಕ್ ಇರೋದ್ರಿಂದ ಉಪಯೋಗ ಇಲ್ಲ. ಅದಕ್ಕೋಸ್ಕರ ಎಂತ ಕರೀತಾರೆ, ಹೇಯ ಹೇಯ ಮತ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದು ಏನು ಉಪಯೋಗ, ಬಾಯಲ್ಲಿ ಒಪ್ಪಿ ಅಲ್ಲ, ಒಪ್ಪಿದಾಗ ಆಯ್ತು, ಏನು ಬಂದಾಗಾಯ್ತು ಅದರಿಂದ. ಒಪ್ಪಿದ್ರೆ ಉಪಯೋಗ ಇರಬೇಕಲ್ಲ. ಏನು ನೀವು ಸರ್ವೋತ್ತಮ ಮೇಲೆ ಎತ್ಕೊಡು, ಸರ್ವೋತ್ತಮ ಅಂತ ಹೇಳೋದು ಮೇಲೆ ತಲೆ ಮೇಲೆ ಕೈ ಕೂತ್ಕೊಂಡ್ಬಿಟ್ರೆ ಅದೇ ಸರ್ವೋತ್ತಮತ್ವ. ಅದು ನಡೆಸ್ಬೇಕಲ್ಲ, ಅದೇ ಎಷ್ಟೇ ಹೇಳಿದ್ದೀಗ. ಅವ್ರು ಒಪ್ಪಿದ್ರೆ ಉಪಯೋಗಕ್ಕೆ ಬರಲಿಲ್ಲ, ಆದ್ದರಿಂದ ಉಪಯೋಗ ಸಾಧ್ಯ ಇಲ್ಲ. ಜಗತ್ಕಾರಣತ್ವಚ ಬ್ರಹ್ಮಣು ಅನಾವಿಕಾರಿತ್ವೇನ ಕಿಂತು ಪಿತೃವದೇವ. ಅದಕ್ಕೆ ಹೇಳ್ತಾರೆ, ತಂದೆ ಮಗನಿಗೆ ಹೇಗೆ ಕಾರಣನೋ ಆ ರೀತಿ ಕಾರಣ ಹೊರತು ಯಾವ ರೀತಿ ಕಾರಣ ಅಲ್ಲ, ಮಣ್ಣಿನಂತೆ ಕಾರಣ ಅಲ್ಲ. ಅದನ್ನು ಹೇಳೋದಕ್ಕೋಸ್ಕರ ದೃಷ್ಟಾಂತ ಏನಂತ ಕೊಟ್ಟಿದ್ದಾರೆ, ಯೋ ಜನಿತಾ ಅಂತ ಕರೆದು, ಯೋನಃ ಪಿತಾ ಜನಿತ, ನಹಾ ಪಿತಾ ನಹಾ ಜನಿತ ಅಂತ ಹೇಳಿದ್ರಿಂದ ಪರಮಾತ್ಮ ನಿಮಿತ್ತ ಕಾರಣ ಅಂತಾಯಿತು. ನಾರಾಯಣಾಯ ಅಖಿಲ ಕಾರಣಾಯ, ಅಖಿಲಸ್ಯ ನಿಮಿತ್ತ ಕಾರಣಾಯ ಅಂತ ಅರ್ಥ ಮಾಡಬೇಕೆ ಹೊರತು ನಿಮಿತ್ತ ಮತ್ತು ಉಪಾದಾನ ಕಾರಣ ಎರಡೂ ಸೇರಿಸಿ ಅರ್ಥ ಮಾಡಬಾರದು. ನ ಸರ್ವೇಶ ನಾ ದತ್ತ ಪುತ್ರ ಪಿತೃವತ್ ಪಿತಾ ಕಿಂತು ಜನಿತಾ ಜನಕಃ. ಯೋನಃ ಪಿತಾ ಅಂದರೆ ಸಾಕಾಗ್ತಿತ್ತು, ಜನಿತ ಅಂತ ಯಾಕೆ ಅನ್ಬೇಕು ಮತ್ತೆ. ಅದಕ್ಕೆ ಹೇಳ್ತಾರೆ, ತಂದೆ ಎರಡು ರೀತಿ ಆಗ್ಲಿಕ್ಕೆ ಬರುತ್ತೆ. ಇವತ್ತು ಕರ್ಣನಿಗೆ ಅಧಿರಥ ಮತ್ತು ಇಬ್ಬರು ತಂದೆ ಅಲ್ಲ, ರಾಧೆ. ಆದರೆ ಸಾಕಿದ ತಂದೆ ತಾಯಿಗಳು, ಗೊತ್ತಾಯ್ತಾ. ನಿಜವಾಗಲೂ ಪಾಂಡುರಾಜ ಅಪ್ಪಣೆ ಕೊಟ್ಟ ತಂದೆ, ಆದರೆ ನಿಜವಾಗಲೂ ಕೂಡ ಭೀಮಸೇನ ತಂದೆ ಪಾಂಡುರಾಜ ಅಲ್ಲ. ವಾಯುದೇವ ತಾನೇ ಆತ್ಮೀಯ ಪುತ್ರ, ತಾವೇ ಅವತಾರ ಮಾಡಿ ಬಂದಿದ್ದು. ಸ್ಪೃಷ್ಟವ್ಯಂ ಪ್ರೀತಿ ಮತಾನಿಲೇನ ನರೇಂದ್ರಕಾಂತ ಸುಷವೇತ್ರ ಕುಂತಿ, ಅಷ್ಟೇ ಲೋಕದೃಷ್ಟಿಯಲ್ಲಿ ಅಷ್ಟೇ. ಎಂಟು ಜನ ಪುತ್ರರು ಇರ್ತಾರಂತೆ, ಎಂಟು ಜನ ಪುತ್ರರು. ಆದರೆ ದೇವರು ಅಂಥ ತಂದೆ ಅಲ್ಲ ನಮಗೆ. ಎಂಥ ತಂದೆ ಆತ, ಜನಿತ ಯಾಕ್ಷಾತ್ ಹುಟ್ಟಿಸೋ ತಂದೆನೇ ಆಗಿರೋದ್ರಿಂದ ತಂದೆ ಇದ್ದಂತೆ ಅಲ್ಲ. ದೇವ್ರು ಏನಾಗಿದ್ದಾನೆ, ತಂದೆನೇ ಆಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ರಿಪೀಟ್ ಆಗಲಿಲ್ಲ ಅದು. ಇವನ ಪಿತ ಜನಿತ, ಜನಿತಾ ಪಿತ, ಅದು ಭಾಳ ಇಂಪಾರ್ಟೆಂಟ್. ತಂದೆ ಜನ್ಮ ಕೊಟ್ಟ ತಂದೆ ಹೊರತು ಬೇರೆ ರೀತಿ ಉಪನಯನ ಮಾಡಿದವರೇ ತಂದೆ ಅಂತ ಕರೀತಾರೆ. ಯಾವ ಸೆನ್ಸ್ ಅಲ್ಲದು, ಸೆಕೆಂಡರಿ ಸೆನ್ಸ್. ಮತ್ತು ಸ್ವಾಮಿಗಳು ಹೇಳಬೇಕಾದ್ರೆ ವರಕುಮಾರಕರಾದ ಅಂತ ಹೇಳೋದಿಲ್ಲ, ವರಕುಮಾರಕರಾದ. ಯಾವ ರೀತಿ ಆಶ್ರಮ ಕೊಟ್ಟಿದ್ದಕ್ಕೆ ಅವರ ತಂದೆ, ಆಶ್ರಮದ ತಂದೆ ಹೊತ್ತು. ನಿಜವಾಗ್ಲೂ ದೇಹ ಕೊಟ್ಟ ತಂದೆ ಅಲ್ಲ ದೇವ್ರು. ಹಾಗಲ್ಲ, ಏನಾಗಿದ್ದ ನಮಗೆ, ಜನಿತ ಪಿತೃವತ್ ಪಿತ ಹೊರತು ಸಾಮಾನ್ಯ ತಂದೆಯಂತೆ ತಂದೆಯಲ್ಲ. ಅದಕ್ಕೆ ಹೇಳ್ತಾರೆ, ನ ದತ್ತಪುತ್ರ ಪಿತೃವತ್ ಪಿತ ಕಿಂತು ಜನಿತಾ ಜನಕ ಸರ್ವಾಣಿ ಭುವನಾನಿ ತದ್ಗತ ಧಾಮಾನಿ ಚ ವೇದ ಇತ್ಯರ್ಥ. ಧಾಮಾನಿ ವೇದ ಭುವನಾನಿ ವಿಶ್ವ, ಇವರೆಲ್ಲವನ್ನೂ ತಿಳ್ಕೊಂಡಿದ್ದ. ದೇವರಿಗೆ ಅಜ್ಞಾನದ ಹೆಸರೇ ಇಲ್ಲ, ಅದಕ್ಕಾಗಿ ಧಾಮಾನಿ ವೇದ ಎಲ್ಲವನ್ನೂ ತಿಳಿದವರು. ತಾನ್ಯಹಂ ವೇದ ಸರ್ವಾಣಿ ನ ತ್ವಮ್ಮೆತ್ತ ಪರಂತಪ, ಗೀತಾ ಮಾತಿಗೆ ಸಂವಾದಿ ಅದು. ಇಷ್ಟೇಳಿ ಅಥೋ ಅತಿವ್ಯಾಪ್ತಿಯಾದಿ ಶೂನ್ಯ ವಿಷ್ಣು ಲಕ್ಷಣವತ್ ವತ್ವ ವಿಷ್ಣು ಲಕ್ಷಣವತ್ವಾತ್ ವಿಷ್ಣುರೇವ ಶ್ರುತ್ಯುಕ್ತಂ ಬ್ರಹ್ಮ ನ ಜೀವೋ ಅಥೋ ಯುಕ್ತ ಇವ ಬ್ರಹ್ಮ ಜಿಜ್ಞಾಸಾ ಇತಿ ಸ್ಥಿತಂ. ಹೀಗೆ ಅತಿವ್ಯಾಪ್ತಿ ಮೊದಲಾದ ಯಾವ ದೋಷವೂ ಇಲ್ಲದೆ ಇರತಕ್ಕಂಥ ಲಕ್ಷಣವನ್ನು ವಿಷ್ಣು ಹೊಂದಿರೋದ್ರಿಂದ ಶ್ರುತ್ಯುಕ್ತವಾದ ಬ್ರಹ್ಮ ಅಂದರೆ ಅವನೇನೇ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಅಥಾತೋ ಜೀವ ಜಿಜ್ಞಾಸ ಅಂತಾಗೋದಿಲ್ಲ, ಅಥಾತೋ ವಿಷ್ಣು ಜಿಜ್ಞಾಸ ಅಂತಾಗುತ್ತೆ ಅಂತ ಹೇಳಿ. ಇದಿಷ್ಟು ಕೂಡ ಅದಕ್ಕೆ ಅರ್ಥ, ಆಚಾರ್ಯರ ಭಾಷ್ಯಕ್ಕೆ ಅರ್ಥ. ಈಗ ಮುಂದೆ ಹೋಗೋದು, ಅದನ್ನು ನಾಳೆ ದಿವಸ ಮುಂದಿನ ಸೂತ್ರ ಹೇಳ್ತಾರೆ. ಈಗ ಶಾಸ್ತ್ರಯೋನಿತ್ವಾತ್ ಮೂರನೇ ಸೂತ್ರ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾತಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂ